భవతి యదనుభావా ఏడమూ కోపి వాగ్మీ జడమతిరపి జంతుః జాయతే ప్రాజ్ఞమౌలిః సకల వచన చేతో దేవతా భారతీ సా మమ వచసి నిధత్తాం సన్నిధిం మనసే చ. భారతీయవాగిరతకంతః సమస్త తత్వశాస్త్రగళిగె ఆకర గ్రంథ యావదు అంత కేళిద్రే అదు సమగ్రవాద వేదరాశి. ಅದನ್ನು ವಿಭಾಗ ಮಾಡುವಾಗ ವೇದವ್ಯಾಸರು ಚತುರ್ಧಾ ವ್ಯಭಜತೆ ಅಂತ ನಾಲ್ಕಾಗಿ ವಿಭಾಗ ಮಾಡಿದ್ರಂತೆ. ಅಖಂಡವಾದ ವೇದರಾಶಿಯನ್ನು ಸಮಗ್ರವನ್ನು ಕೂಡ ಎಲ್ಲರೂ ಓದಲಿಕ್ಕೆ ಆಗದೇ ಇದ್ದಾಗ್ಯೂ ಸ್ವಶಾಖಾಧ್ಯಯನ ಆದರೂ ಮಾಡಲಿ ಎಂಬ ಕಾರಣಕ್ಕೋಸ್ಕರ ಅದನ್ನು ನಾಲ್ಕಾಗಿ ವಿಭಾಗ ಮಾಡಿದರು ಅಂತ ಹೇಳ್ತಾರೆ. ಅಂತಹ ವೇದಗಳನ್ನು ಸಾಮಾನ್ಯ ಮಂದಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದರೆ ಅತ್ಯಂತ ಕ್ಲಿಷ್ಟಕರವಾಗಿರತಕ್ಕಂತಹ ಭಾಗಗಳು ಅದರಲ್ಲಿದ್ದಾವೆ. ಲೌಕಿಕವಾದ ವ್ಯಾವಹಾರಿಕವಾದ ಸಂಸ್ಕೃತಕ್ಕಿಂತ ವಿಭಿನ್ನವಾದ ಸಂಸ್ಕೃತ ಭಾಷೆ ಮಾತ್ರ ಅಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಅದಕ್ಕೆ ಆರು ಅಂಗಗಳನ್ನು ಹೇಳ್ತಾರೆ. ಶಿಕ್ಷ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ ಮತ್ತು ಕಲ್ಪ ಅಂತ ಈ ಆರು ಅಂಗಗಳು ಬೇಕು ಅಂತ. ಶಿಕ್ಷ ಅಂದರೆ ಈ ಉಚ್ಚಾರಣೆಯ ಕ್ರಮಗಳು. ಒಂದೊಂದು ಶಬ್ದವನ್ನು ಉಚ್ಚಾರಣೆ ಮಾಡಬೇಕಾದ್ರೆ ನಮ್ಮ ಬಾಯಿಯಲ್ಲಿ ನಾಲಿಗೆ ಕೆಲವು ಭಾಗಗಳಿಗೆ ತಾಗಬೇಕು. ಅಲ್ಪಪ್ರಾಣ ಉಚ್ಚಾರಣೆಗೆ, ಮಹಾಪ್ರಾಣದ ಉಚ್ಚಾರಣೆಗೆ, ಕೆಲವು ತುಟಿಯ ಮೇಲ್ಭಾಗಕ್ಕೆ ನಾಲಿಗೆ ತಾಗಬೇಕು. ಹೀಗೆ ಯಾವ್ಯಾವ ಭಾಗಕ್ಕೆ ನಮ್ಮ ನಾಲಿಗೆಗಳು ತಾಗೋದ್ರಿಂದ ಯಾವ್ಯಾವ ಅಕ್ಷರ ಹೇಗೆ ಉಚ್ಚಾರಣೆ ಆಗುತ್ತೆ ಅಂತ ಹೇಳುವುದನ್ನು ತಿಳಿಸಿಕೊಳ್ಳಿಕ್ಕೆ ಒಂದು ದೊಡ್ಡ ಶಾಸ್ತ್ರ ಇದೆ, ಅದಕ್ಕೆ ಶಿಕ್ಷ ಅಂತ ಹೆಸರು. ವ್ಯಾಕರಣ ಅಂತ ಹೇಳಿದರೆ ಅದರ ಶಬ್ದ ಸ್ವರೂಪ ಯಾವತ್ತೂ ಹಾಳಾಗದಾಗೆ ಅದನ್ನು ಬಂಧಿಸುವಂತಹ ಒಂದು ವ್ಯವಸ್ಥೆ. ನಿರುಕ್ತ ಅಂತ ಹೇಳಿದರೆ ಶಬ್ದದ ಒಡೆದಾಗ ಶಬ್ದದಲ್ಲಿ ಏನು ಅರ್ಥ ಬರುತ್ತೆ ಅಂತ ಹೇಳುವಂಥದ್ದನ್ನು ಸೂಚಿಸುವಂತಹ ನಿರ್ವಚನ. ಜ್ಯೋತಿಷಾಸ್ತ್ರ ಅಂತ ಹೇಳಿದರೆ ಖಗೋಳಕ್ಕೆ ಸಂಬಂಧಪಟ್ಟ ಹಾಗೆ ಲೆಕ್ಕಾಚಾರ ಮಾಡುವಂತಹ ಒಂದು ಶಾಸ್ತ್ರ. ಛಂದಸ್ಸು ಅಂತ ಹೇಳಿದರೆ ಅಕ್ಷರಗಳ ನಿಯಮದ ಬದ್ಧತೆ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟ ಶಾಸ್ತ್ರ. ಹೀಗೆ ವೇದದ ಅಂಗಗಳ ಸಹಕಾರವಿಲ್ಲದೆ ವೇದವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ವೇದಾರ್ಥಕ್ಕೆ ನಿರ್ಣಾಯಕವಾಗಿರತಕ್ಕಂತಹ ಅನೇಕ ಗ್ರಂಥಗಳ ಆವಿರ್ಭಾವ ಆಯಿತು. ವೇದ ಯಾವತ್ತೂ ಕೂಡ ಎಂಥವರಿಗೆ ಹೆದರುತ್ತೆ ಅಂತ ಹೇಳಿದರೆ, ಯಾರು ವೇದವನ್ನು ಸರಿಯಾಗಿ ತಿಳಿಯದೇ ಅರ್ಥವನ್ನು ಹಚ್ಚುತ್ತಾರೋ ಅಂತಹ ಮಂದಿಯಿಂದ ವೇದ ಯಾವತ್ತೂ ಕೂಡ ಹೆದರ್ಕೊಳ್ಳುತ್ತಂತೆ. ಒಂದು ಮಾತು ಇದೆ, ಬಿಭೇತಿ ಅಲ್ಪಶ್ರುತಾತ್ ವೇದ ಮಾಮಯಂ ಪ್ರಚಲಿಷ್ಯತಿ ಅಂತ. ಏನು ತಿಳಿಯದ ಮಂದಿಯಿಂದ ವೇದ ಮಾತೆ ಹೆದರುತ್ತಾಳಂತೆ, ಯಾಕೆಂದ್ರೆ ನನ್ನ ಬಾನಭಂಗ ಮಾಡ್ತಾರೆ ಇವ, ನನ್ನ ಅರ್ಥಕ್ಕಿಂತ ಭಿನ್ನವಾದ ಅಪಾರ್ಥವನ್ನು ಕಲ್ಪನೆ ಮಾಡ್ತಾನೆ ಅಂತ ವೇದ ಯಾವತ್ತೂ ಹೆದರುಕೊಳ್ಳುತ್ತಂತೆ. ಹಾಗಾಗಿ ವೇದಕ್ಕೆ ಒಂದು ವಿಶಿಷ್ಟವಾದ ಅರ್ಥ ಸಂಪತ್ತಿಯನ್ನು ನಿರ್ಣಯ ಮಾಡಲಿಕ್ಕೋಸ್ಕರನೇ ನಿರ್ಣಾಯಕವಾದ ಅನೇಕ ಗ್ರಂಥಗಳು ಬಂದಿದ್ದಾವೆ. ಅದರಲ್ಲಿ ಬಂದದ್ದು ಬಹಳ ಗಟ್ಟಿಯಾಗಿರುವಂತಹ ಗ್ರಂಥ ಅಂದರೆ ಅದು ಬ್ರಹ್ಮಸೂತ್ರ. ಅದರ ಬಗ್ಗೆ ಮುಂದೆ ನಾವು ಸಾಂದರ್ಭಿಕವಾಗಿ ಹೇಳಬಹುದು. ಆಮೇಲೆ ವೇದಕ್ಕೆ ಸಮಾನವಾಗಿರತಕ್ಕಂಥ ಅಂದರೆ ವೇದದ ಅಭಿಪ್ರಾಯವನ್ನೇ ಹೊಂದಿರತಕ್ಕಂಥ, ವೇದದ ಸಮಾನ ಅಭಿಪ್ರಾಯ ಹೊಂದಿರತಕ್ಕಂಥ ಗ್ರಂಥಗಳು ಕೆಲವು ಬಂದಿದ್ದಾವೆ. ಆ ಗ್ರಂಥಗಳನ್ನು ನಮ್ಮ ಪ್ರಾಚೀನರು ವಿಭಾಗ ಮಾಡಿದ್ರು, ಇತಿಹಾಸ ಮತ್ತು ಪುರಾಣ ಗ್ರಂಥಗಳು ಅಂತ. ಅದರಲ್ಲಿ ಇತಿಹಾಸ ಗ್ರಂಥಗಳನ್ನು ಹೇಳ್ತಾರೆ ಪಂಚರಾತ್ರ ಸಂಹಿತೆ, ರಾಮಾಯಣ ಮತ್ತು ಮಹಾಭಾರತ ಅಂತ. ಅಂದರೆ ಹಿಂದೆ ಹೇಗೆ ನಡೆದಿದೆಯೋ ಅದರ ಯಥಾವತ್ತಾದ ಚಿತ್ರಣ. ಇನ್ನು ಪುರಾಣ ಗ್ರಂಥಗಳು ಅಂತ ಹೇಳಿದರೆ ಅದು 18 ಪುರಾಣಗಳನ್ನು ಪುರಾಣ ಗ್ರಂಥಗಳು ಅಂತ ಕರೆದರು. ಪುರಾಣ ಗ್ರಂಥಗಳಿಗೂ ಇತಿಹಾಸ ಗ್ರಂಥಗಳಿಗೂ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇದೆ. ಇತಿಹಾಸ ಗ್ರಂಥಗಳು ಗತವಾದ ಕಾಲದ ಘಟನೆಗಳ ಯಥಾವತ್ತಾದ ಚಿತ್ರಣಗಳಾದರೆ, ಪುರಾಣ ಗ್ರಂಥಗಳು ಇತಿಹಾಸದ ಅಂಶವನ್ನು ಒಳಗೊಂಡಂತೆ ಕೆಲವೊಮ್ಮೆ ನಮಗೆ ಆ ಕಾಲಕ್ಕೆ ಬೇಕಾದ ಅರ್ಥವನ್ನು ಸ್ಫುಟೀಕರಿಸಲಿಕ್ಕೋಸ್ಕರ ಸಕಾಲಿಕವಾದ ಲೌಕಿಕವಾದ ಕಥೆಗಳನ್ನು ನೀತಿ ಕಥೆಗಳನ್ನು ಜೋಡಿಸಿಕೊಂಡು ಅದನ್ನು ಹೆಚ್ಚು ಮನದಟ್ಟ ಆಗುವ ಹಾಗೆ ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಅಂತಹ ಗ್ರಂಥಗಳಿಗೆ ಪುರಾಣ ಗ್ರಂಥಗಳು ಅಂತ ಹೆಸರು. ಹೀಗೆ ಇತಿಹಾಸ ಮತ್ತು ಪುರಾಣ ಗ್ರಂಥಗಳು, ಇದರ ಸಹಕಾರವಿಲ್ಲದೆ ವೇದವನ್ನು ಅರ್ಥ ಹಚ್ಚಲಿಕ್ಕೆ ಆಗೋದಿಲ್ಲ ಅಂತ ಪ್ರಾಚೀನರು ಹೇಳಿದ್ದಾರೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತಿ ಅಂತ. ಇತಿಹಾಸ ಮತ್ತು ಪುರಾಣ ಗ್ರಂಥಗಳ ಸಹಕಾರದಿಂದ ವೇದಕ್ಕೆ ಅರ್ಥ ಹಚ್ಚಬೇಕು, ವೇದವನ್ನು ನಿರ್ಣಯ ಮಾಡಬೇಕು ಅಂತ. ಅದಕ್ಕೋಸ್ಕರ ಪ್ರಾಚೀನರು ಈ ರೀತಿಯ ಒಂದು ಸಂಕಲ್ಪವನ್ನು ಕೈಗೊಳ್ತಾ ಇದ್ದರು. ಋಗ್ವೇದಂ ಭಗವೋದ್ಯೋಮಿ ಅಧ್ಯಯಮಿ ಯಜುರ್ವೇದಂ ಸಾಮವೇದಂ ಆಥರ್ವಣಂ ಇತಿಹಾಸ ಪುರಾಣ ಪಂಚಮಂ ವೇದಾನಾಂ ವೇದಂ ಅಂತ. ಅಂದ್ರೆ ಒಬ್ಬ ಬ್ರಹ್ಮಚಾರಿಗೆ ಭಿಕ್ಷೆ ಕೊಡಬೇಕಾದರೂ ಕೂಡ ಋಗ್ವೇದ ಮಧೀಶ್ವ, ಯಜುರ್ವೇದ ಮಧೀಶ್ವ, ಸಾಮವೇದ ಮಧೀಶ್ವ, ಸರ್ವಶಾಸ್ತ್ರಾಣ್ಯಧೀಶ್ವ ಅಂತಲೇ ಉಪನಯನದ ದಿವಸ ಮಾತೃಭಿಕ್ಷೆ, ಪಿತೃಭಿಕ್ಷೆ, ಆಚಾರ್ಯ ಭಿಕ್ಷೆಯನ್ನು ಕೊಡುವಂತಹ ಸಂಪ್ರದಾಯ. ಅಂದ್ರೆ ಋಗ್ವೇದ ಯಜುರ್ವೇದ ಸಾಮವೇದಗಳ ಜೊತೆಗೆ ಇತಿಹಾಸ ಪುರಾಣಗಳೆಂಬ ಪಂಚಮ ವೇದಗಳು ಅಂತ. ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದಗಳು ಹೇಗೆ ನಾಲ್ಕು ವೇದಗಳು, ಇದರದ್ದು ಸಮಾನವಾದ ಅರ್ಥವನ್ನು ಹೊಂದಿರತಕ್ಕಂತಹ, ಇದರಲ್ಲಿ ಇರತಕ್ಕಂತಹ ಅರ್ಥವನ್ನು ಸಮರ್ಥವಾಗಿ ನಿರ್ಣಯ ಮಾಡಲಿಕ್ಕೆ ಸಮರ್ಥವಾಗಿರತಕ್ಕಂತಹ ಗ್ರಂಥಗಳಿದ್ರೆ ಅದು ಇತಿಹಾಸ ಮತ್ತು ಪುರಾಣ ಗ್ರಂಥಗಳಾದ್ರಿಂದ ಇತಿಹಾಸ ಪುರಾಣ ಪಂಚಮ ವೇದಾನಾಂ ವೇದಂ, ಇತಿಹಾಸ ಪುರಾಣಂ ಪಂಚಮಂ ವೇದಾನಾಂ ವೇದಂ ಅಂತ. ವೇದಗಳ ಪಂಚಮ ವೇದ ಅಂದ್ರೆ ಐದನೇ ಭಾಗಗಳು ಅಂತ ಪ್ರಾಚೀನರು ಹೇಳಿದರು. ಹಾಗಾಗಿ ಇತಿಹಾಸ ಮತ್ತು ಪುರಾಣ ಗ್ರಂಥಗಳಿಗೆ ಬಹಳ ಮಹತ್ವದ ಸ್ಥಾನವನ್ನು ಕೊಟ್ಟರು. ಪುರಾಣ ಗ್ರಂಥಗಳಲ್ಲಿ 18 ಪುರಾಣಗಳನ್ನು ನಮ್ಮ ಪ್ರಾಚೀನರು ಉಲ್ಲೇಖ ಮಾಡಿದ್ದಾರೆ. ಈ 18 ಪುರಾಣಗಳು ಕೂಡ ವೇದವ್ಯಾಸರಿಂದ ರಚಿತವಾದ ಪುರಾಣಗಳು. ಅದನ್ನು ವಿಭಾಗ ಮಾಡಿದ್ದಾರೆ. 6 ಪುರಾಣಗಳು ಸಾತ್ವಿಕ ಪುರಾಣಗಳು, 6 ಪುರಾಣಗಳು ರಾಜಸ ಪುರಾಣಗಳು, ಇನ್ನಾರು ಪುರಾಣಗಳು ತಾಮಸ ಪುರಾಣಗಳು ಅಂತ. ವಸ್ತುತಃ ವೇದವ್ಯಾಸರು ಅಂದರೆ ಭಗವಂತನದ್ದೇ ಅಪರಾವತಾರ. ಭಗವಂತನ ಅವತಾರಗಳಲ್ಲಿ ಎರಡು ಬಗೆಯನ್ನು ವಿಭಾಗ ಮಾಡಿದ್ದಾರೆ ನಮ್ಮ ಹಿಂದಿನ ಮಂದಿ. ಒಂದು ಜ್ಞಾನಾವತಾರ, ಇನ್ನೊಂದು ಬಲಾವತಾರ ಅಂತ. ಬಲಾವತಾರ ಅಂದರೆ ನರಸಿಂಹಾದಿ ಅವತಾರಗಳು ಬಲಪ್ರಯೋಗದ ಮೂಲಕ ಶತ್ರುಗಳನ್ನು ಸಂಹಾರ ಮಾಡಿದ ರೂಪಗಳು. ಜ್ಞಾನಾವತಾರಗಳು ಅಂತ ಹೇಳಿದರೆ ಜ್ಞಾನಪ್ರದವಾದ ರೂಪಗಳು. ಕಪಿಲ ಮುನಿ ಸಂಖ್ಯಾಶಾಸ್ತ್ರವನ್ನು ಕೊಡುವುದರ ಮೂಲಕ, ವೇದವ್ಯಾಸರು ಭಾಗವತಾದಿ ಪುರಾಣಗಳನ್ನು ವೇದವನ್ನು ವಿಭಾಗ ಮಾಡುವುದರ ಮೂಲಕ, ಕೇವಲ ಜ್ಞಾನಕ್ಕೆ ಮಹತ್ವವನ್ನು ಕೊಟ್ಟ ಭಗವಂತನ ಅವತಾರಗಳು ಅನೇಕ ಇದ್ದಾವೆ. ಹಾಗೆ ವೇದವ್ಯಾಸರು ಕೂಡ ಜ್ಞಾನವನ್ನು ಕೊಡ್ಲಿಕ್ಕೋಸ್ಕರನೇ ಪುರಾಣಗಳನ್ನು ರಚನೆ ಮಾಡಿದ್ರು. ಭಗವಂತನದ್ದೇ ಸಾಕ್ಷಾತ್ತಾಗಿ ಅವತಾರ ಅಂತ ಆದ ಮೇಲೆ ಅವರು ರಚನೆ ಮಾಡಿದ ಪುರಾಣ ತಾಮಸ ಆಗುವುದು ಹೇಗೆ ಅಂತ ಹೇಳುವಂತ ಪ್ರಶ್ನೆ ನಮ್ಮ ಮುಂದೆ. ಪ್ರಾಚೀನರು ಹೇಳಿದ್ರು, ತಾಮಸ ಪುರಾಣ ಅಂತ ಹೇಳಿದ್ರೆ ಪುರಾಣ ತಾಮಸ ಅಂತ ಅರ್ಥ ಅಲ್ಲ, ಪುರಾಣದ ಅರ್ಥ ತಾಮಸ ಅಂತೂ ಅರ್ಥ ಅಲ್ಲ. ಆದರೆ ಯಾವ ಗ್ರಂಥ ರಾಶಿ ಮೇಲ್ನೋಟದ ಅರ್ಥದಲ್ಲೇ ಭಗವಂತನ ಪರವಾಗಿ ಅಭಿವ್ಯಕ್ತಿಗೊಳಿಸುತ್ತೋ ಅಂತಹ ಪುರಾಣಗಳನ್ನು ನೇರವಾಗಿ ಸಾತ್ವಿಕವಾದ ಭಗವಂತನ ಕಡೆಗೆ ನೇರವಾಗಿ ಸಾಗುವಂತಹ ಪುರಾಣಗಳನ್ನು ಸಾತ್ವಿಕ ಪುರಾಣ ಅಂತ. ರಾಜಸ ಪುರಾಣ ಅಂತ ಹೇಳಿದ್ರೆ ಮೇಲ್ನೋಟದಲ್ಲಿರುವ ಅರ್ಥಗಳು ಕೆಲವೊಮ್ಮೆ ಗೊಂದಲಕ್ಕೆ ಕಾರಣವಾಗುವಂತಹ ರೀತಿಯಲ್ಲಿದ್ದು, ಒಳನೋಟದ ಅರ್ಥ ತುಂಬಾ ಸಾತ್ವಿಕವಾದ ರೀತಿಯಲ್ಲಿದ್ದಾಗ ರಾಜಸ ಪುರಾಣ ಅಂತ. ಮೇಲ್ನೋಟದಲ್ಲಿ ನಿಮಗೆ ತಾಮಸವಾದ ಅರ್ಥ ಕಂಡು ಒಳನೋಟದಲ್ಲಿ ತುಂಬಾ ಸಾತ್ವಿಕವಾದ ಅರ್ಥ ಅಭಿವ್ಯಕ್ತವಾಗ್ತಾ ಇದ್ರೆ ಅದನ್ನು ತಾಮಸ ಪುರಾಣ ಅಂತ ಕರೆದರು. ಯಾಕೆ ಮಾಡಬೇಕಾಗಿತ್ತು? ಎಲ್ಲವೂ ಸಾತ್ವಿಕ ಪುರಾಣವಾಗಿ ರಚನೆ ಮಾಡಿದರೆ ಏನೂ ಗಂಟು ಹೋಗ್ತಾ ಇರಲಿಲ್ಲ. ಆದರೆ ಪ್ರಪಂಚದಲ್ಲಿ ಎಲ್ಲ ಬಗೆಯ ಮಂದಿಯೂ ಕೂಡ ಇದ್ದಾರೆ. ಅಲ್ಲಿ ಎಲ್ಲರೂ ಕೂಡ ಒಳ್ಳೆಯವರೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬೀದಿಯಲ್ಲಿ ಎಲ್ಲವೂ ಬಂಗಾರದ ಅಂಗಡಿ ಇರಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಬೆಳ್ಳಿ ಅಂಗಡಿ ಇರುತ್ತೆ, ಇನ್ಯಾವುದೋ ಗುಜರಿ ಅಂಗಡಿ ಇರಬಹುದು. ಅವರವರಿಗೆ ಅವರವರದ್ದು ಯೋಗ್ಯತೆ, ಹಾಗಾಗಿ ಅವರವರು ಅವರವರ ಯೋಗ್ಯತೆಗೆ ಅನುಗುಣವಾಗಿರತಕ್ಕಂತಹ ದನ್ನು ಪಡೆದು ಆ ಮೂಲಕ ಅವರ ಮಾರ್ಗವನ್ನು ಕಂಡುಕೊಳ್ಳಿ ಎಂಬ ಕಾರಣಕ್ಕೋಸ್ಕರ ಸಾತ್ವಿಕರಿಗೆ ಸಾತ್ವಿಕವಾದ, ರಾಜಸರಿಗೆ ಮೇಲ್ನೋಟಕ್ಕೆ ರಾಜಸವಾದ ಅರ್ಥ ಹೊಳೆಯುವಂತಹ, ತಾಮಸರಿಗೆ ತಾಮಸಾರ್ಥವನ್ನೇ ಪರಮಾರ್ಥ ಅಂತ ಭಾವಿಸಿ ಅದನ್ನೇ ಸಾಧನೆ ಮಾಡ್ತಾ ನರಕಕ್ಕೆ ಹೋಗುವ ಮೂಲಕ ಅವರವರು ಏನೇನು ಸಾಧನೆ ಮಾಡಬೇಕು ಅಂತ ಹೇಳುದು ಅವರಿಗೆ ಬಿಟ್ಟದ್ದು. ಅಂತೂ ಅವರವರಿಗೆ ಅವರವರ ಸ್ಥಾನವನ್ನು ಕಲ್ಪನೆ ಮಾಡಲಿಕ್ಕೂ ಕೂಡ ಈ ಪುರಾಣಗಳು ಅವಕಾಶವನ್ನು ಮಾಡಿಕೊಟ್ಟಿದ್ದಾವೆ. ಅಂತಹ ಪುರಾಣಗಳಲ್ಲಿ ಭಾಗವತ ಎಂಬುದು ಒಂದು ಅತ್ಯಂತ ವಿಶಿಷ್ಟವಾದ, ಅತ್ಯಂತ ಜನಮಾನಸಕ್ಕೆ ತಲುಪಿರತಕ್ಕಂತಹ, ಎಲ್ಲ ಆಚಾರ್ಯ ಪುರುಷರುಗಳು ಕೊಂಡಾಡಿರತಕ್ಕಂತಹ ಒಂದು ಉತ್ಕೃಷ್ಟವಾದ ಗ್ರಂಥ. ಅದು ರಾಮಾನುಜಾಚಾರ್ಯರು ಇರ್ಬೋದು, ಶಂಕರಾಚಾರ್ಯರು ಇರ್ಬೋದು, ಮಧ್ವಾಚಾರ್ಯರು ಇರ್ಬೋದು, ಇನ್ನು ಅನೇಕ ಮಂದಿ ಭಾಗವತಕ್ಕೆ ಉತ್ಕೃಷ್ಟವಾದ ಟಿಪ್ಪಣಿಗಳನ್ನು ಬರೆಯುವುದರ ಮೂಲಕ ಈ ಪುರಾಣ ಅತ್ಯುತ್ಕೃಷ್ಟವಾದ ಪುರಾಣ ಅಂತ ಹೇಳುವುದನ್ನು ತೋರಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಒಂದು ಮಾತು ಇದೆ, ಪುರಾಣಾನಂ ಸಾರರೂಪ ಶ್ರೀಮದ್ ಭಾಗವತಾಭಿಧ ಅಂತ. ಎಲ್ಲ ಪುರಾಣಗಳ ಸಾರ ಅದು ಶ್ರೀಮದ್ ಭಾಗವತ ಪುರಾಣ. ಯಾಕೆಂದ್ರೆ ಭಗವಂತನಿಗೆ ಮೀಸಲಾಗಿರತಕ್ಕಂತಹ ಪುರಾಣ ಅಂತ ಹೇಳುವ ಕಾರಣಕ್ಕೋಸ್ಕರ. ಅಂದ್ರೆ ಬೇರೆ ಪುರಾಣಗಳು ಭಗವಂತನಿಗೆ ಮೀಸಲಾಗಿರುವಂತಹದ್ದು ಅಲ್ಲ ಅಂತಲ್ಲ, ಆದ್ರೆ ಯತ್ರ ಪ್ರತಿಪತಂ ಕೃಷ್ಣ ಗೀಯತೆ ಬಹುದರ್ಶಿಭಿ ಅಂತ ಒಂದು ಮಾತು ಹೇಳುತ್ತೆ. ಯತ್ರ ಭಾಗವತದಲ್ಲಿ ಪ್ರತಿಪದಂ, ಒಂದೊಂದು ಪದವೂ ಕೂಡ ಕೃಷ್ಣನಿಗೋಸ್ಕರ ಮೀಸಲಾಗಿರುವಂತಹದ್ದು, ಭಗವಂತನಿಗೆ ಸಂಬಂಧಪಟ್ಟದ್ದು ಭಾಗವತ. ಭಗವಂತನೇ ರಚನೆ ಮಾಡಿರ್ತಕ್ಕಂತಹ, ಭಗವಂತನ ಬಗ್ಗೆ ಇರತಕ್ಕಂತಹ ಗ್ರಂಥ ಭಾಗವತದ ಸ್ವಾರಸ್ಯ. ಭಗವಂತನಿಗೆ ಸಂಬಂಧಪಟ್ಟದ್ದನ್ನು ಸಂಸ್ಕೃತ ಭಾಗವತ ಅಂತ ಕರೆಯುದು, ಭಗವತ್ ಸಂಬಂಧಿಯನ್ನು ಭಾಗವತ ಅಂತ ಕರೆಯುದು. ಹಾಗಾಗಿ ಭಗವಂತನ ಪ್ರತಿ ಪದವೂ ಕೂಡ ಭಗವಂತನೇ ಆದ ಶ್ರೀಕೃಷ್ಣನ ವರ್ಣನೆಗೆ ಮತ್ತು ಅವನ ಅರ್ಥ ಮಹಾತ್ಮ್ಯವನ್ನು ಕೊಡ್ಲಿಕ್ಕೋಸ್ಕರನೇ ಮೀಸಲಾಗಿರತಕ್ಕಂತಹ ಗ್ರಂಥ ಎಂಬ ಕಾರಣಕ್ಕೋಸ್ಕರ ಭಾಗವತ ಎಂಬುದು ಅದು ಕೃಷ್ಣನಿಗೆ ಮೀಸಲಾಗಿರತಕ್ಕಂತಹ ಗ್ರಂಥ. ಹಾಗಾಗಿ ಭಾಗವತಕ್ಕೆ ಒಂದು ಮಹತ್ವದ ಸ್ಥಾನವನ್ನು ಪ್ರಾಚೀನರು ಕೊಟ್ಟಿದ್ದಾರೆ. ಒಂದು ಕಡೆ ಹೇಳ್ತಾರೆ, ಕಾಲವ್ಯಾಲ ಮುಖಾಲೀಢ ಜಗತ್ರಾಣ ವಿದಾಯಕಂ ಶ್ರೀಮದ್ ಭಾಗವತಂ ನಾಮ ಪುರಾಣ ಬ್ರಹ್ಮ ಸಂಹಿತಂ ಅಂತ. ಒಂದು ಬಟಾಬಯಲು, ವಿಶಾಲವಾದ ಒಂದು ಬಯಲಿದೆ ಅಂತ ಇಟ್ಕೊಳ್ಳಿ. ತುಂಬಾ ಬೇಸಿಗೆಯ ಕಾಲ, ಕೆಲವು ಕಡೆ ಇದೆ ರಾಯಚೂರು ಇಂಥ ಕೆಲವು ಊರುಗಳಲ್ಲೆಲ್ಲ ಎರಡೇ ಕಾಲ ಇರೋದು, ಒಂದು ಭಾರಿ ಬಿಸಿಲು, ಇನ್ನೊಂದು ಸಾಧಾರಣ ಬಿಸಿಲಿನ ಕಾಲ ಅಂತ. ಮಳೆಗಾಲ ಅಂತ ಇಲ್ಲ, ಚಳಿಗಾಲ ಅಂತೂ ಇಲ್ಲ, ಅಂತ ಕೆಲವು ಊರುಗಳಿರ್ತವೆ. ಅಂತಹ ಒಂದು ಊರಲ್ಲಿ ಒಂದು ಬಯಲು ಪ್ರದೇಶದಲ್ಲಿ ಒಂದು ಹಾವು ಹೆಡೆ ಎತ್ತಿ ಕುಳಿತಿತ್ತು. ಹಸಿವೆ ಆದ ಹಾವಿಗೆ ಯಾವ ಕ್ಷಣದಲ್ಲಿ ತನಗೆ ಏನಾದರೂ ಆಹಾರ ಸಿಗುತ್ತೆ ಎಂಬ ಆಸೆಯಿಂದ ಕೂತಿರತಕ್ಕಂತಹ ಹಾವು ಅದು, ನಗರ ಹಾವು. ಅದೇ ಹೊಲದಲ್ಲಿ ಎಲ್ಲಿಯೋ ಒಂದು ಮೂಲೆಯಲ್ಲಿ ಒಂದು ಕಪ್ಪೆನೂ ಇತ್ತು. ಕಪ್ಪೆಗೂ ಕೂಡ ಬಿಸಿಲಿನ ಬೇಗ ತಡೆಯಲಾರದೆ ಯಾವುದಾದ್ರೂ ಒಂದು ಒಳ್ಳೆಯ ನೆರಳು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇತ್ತದು. ಯಾವುದೋ ಒಂದು ನೆರಳನ್ನು ಕಂಡಾಗ ಅದು ಯಾವುದನ್ನ ನೆರಳು ಅಂತ ಪರಿವೆ ಮಾಡದಷ್ಟು ಗೋಜು ಮಾಡದಷ್ಟು ಓಡಿ ಹೋಗಿ ಆ ನೆರಳಿನ ಅಡಿಯಲ್ಲೇ ಕೂತಾಗ ಕ್ಷಣ ಮಾತ್ರದಲ್ಲಿ ಹಾವಿನ ಗ್ರಾಸವಾಗುತ್ತೆ. ಮನುಷ್ಯನ ಪರಿಸ್ಥಿತಿಯು ಅಂತಹದ್ದೇ ಅಂತ ಪ್ರಾಚೀನರು ಹೇಳಿದ್ರು ಪದ್ಮಪುರಾಣದಲ್ಲಿ. ಕಾಲವ್ಯಾಲ ಮುಖಾಲೀಢ ಜಗತ್ರಾಣ ವಿದಾಯಕಂ ಅಂತ, ಕಾಲ ಸಾವು ಎಂಬುದು ಒಂದು ಹಾವು ಅಂತ. ಕಾಲನಾಮಕ ಭಗವಂತ, ಯಾವ ಕ್ಷಣದಲ್ಲಿಯೂ ಕೂಡ ನಮ್ಮನ್ನು ಬದುಕನ್ನು ಕಿತ್ಕೊಳ್ಳಬಹುದಾದ ಭಗವಂತವ. ಭಗವಂತನ ಅನೇಕ ರೂಪಗಳಲ್ಲಿ ಕಾಲ ಎಂಬ ರೂಪ ಇದೆ, ಕಾಲ ನಿಯಾಮಕವಾದ ರೂಪ ಅಂತ. ಅವನು ಯಾವ ಕ್ಷಣದಲ್ಲಿಯೂ ಕೂಡ ನಮ್ಮನ್ನು ಎಳೆಯಬಹುದು. ಅವನು ಇಷ್ಟಪಟ್ಟು ನಮ್ಮ ಆಯಸ್ಸು ಪೂರ್ಣವಾಗಿ ನಮ್ಮನ್ನು ಎಳೆದ್ರೆ, ಆ ಕಾಲನಾಮಕ ಭಗವಂತ ನಮ್ಮನ್ನು ಎಳೆದಾಗ ನಾವು ಕಾಲ ಮೃತ್ಯುವನ್ನು ಪಡೆದವರಾಗ್ತೇವೆ. ಒಂದು ವೇಳೆ ಯಾವುದೋ ಪ್ರಾರಬ್ಧ ಕರ್ಮ ಬಲಿಷ್ಠವಾಗಿದ್ದಾಗ ನಾವು ನಮ್ಮ ಕಾಲಕ್ಕಿಂತ ಮೊದಲೇ ಹೋದರೆ ಅಕಾಲಿಕ ಮೃತ್ಯು ನಮ್ಮನ್ನು ಆವರಿಸುತ್ತೆ. ಹಾಗಾಗಿ ಮೃತ್ಯು ಎಂಬುದು ಒಂದು ಕಾಲಿಕ, ಒಂದು ಅಕಾಲಿಕ, ಎರಡೇ ಇರುತ್ತೆ. ಇದು ಎರಡಕ್ಕೂ ನಿಯಾಮಕನಾದವನು ಭಗವಂತನೇ. ಹಾಗಾಗಿ ಸಾವು ಎಂಬ ಹಾವು ಅದು ಕ್ಷಣ ಮಾತ್ರದಲ್ಲಿ ಮನುಷ್ಯನ ಬದುಕನ್ನು ನುಂಗ್ಲಿಕ್ಕೆ ಕಾಯ್ತಾ ಇರುತ್ತೆ. ಅದರಿಂದ ಕಾಲ ಎಂಬುದೇ ಒಂದು ವ್ಯಾಲ, ವ್ಯಾಲ ಅಂದ್ರೆ ಹಾವು. ಅದರ ಮುಖ ಆಲೀಢವಾದ ಜಗತ್ತು ಅಂದ್ರೆ ಎಷ್ಟು ಹೊತ್ತಿಗೂ ಸಾವಿನ ಬಾಯಕ್ಕೆ ಗ್ರಾಸವಾಗಲಿಕ್ಕೆ ಕಬಳವಾಗಲಿಕ್ಕೆ ಸಿದ್ಧವಾಗಿರತಕ್ಕಂಥ ಏನು ಜಗತ್ತಿದೆ, ಇದರ ರಕ್ಷಣೆಗೆ ಕಾರಣವಾಗಿರುವಂತಹದ್ದು ಭಾಗವತ ಅಂತ. ಯಾಕೆ ಈ ಮಾತು ಬಂತು ಅಂತ ಹೇಳಿದ್ರೆ, ಕೆಲವೇ ಕಾಲಗಳಲ್ಲಿ ತನ್ನ ಸಾವನ್ನು ಸ್ವಾಗತ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಅವನ ಹೆಸರು ಪರೀಕ್ಷಿತ ಅಂತ. ಅವನ ಬದುಕಿಗೆ ತ್ರಾಣವನ್ನು ಅಥವಾ ರಕ್ಷಣವನ್ನು ಅಥವಾ ಧೈರ್ಯವನ್ನು ಕೊಟ್ಟ ಒಂದು ಪುರಾಣ ಎಂಬ ಕಾರಣಕ್ಕೆ ಭಾಗವತ ಎಂಬುದು ಒಂದು ಉತ್ಕೃಷ್ಟವಾದ ಪುರಾಣ ಎಂಬುದರಲ್ಲಿ ಎರಡು ಮಾತಿಲ್ಲ. ಭಾಗವತದ ಮಹತ್ವವನ್ನು ತಿಳಿಸಿಕೊಡ್ಲಿಕ್ಕೆ ಸಮಗ್ರ ಭಾಗವತ ಓದರೆ ಇದ್ರೂ ಪರವಾಗಿಲ್ಲ ಅಂತೆ. ಕೇವಲ ಭಾಗವತದ ಮಂಗಲ ಶ್ಲೋಕವೇ ಸಮಗ್ರ ಭಾಗವತದ ಒಂದು ಪಕ್ಷಿ ನೋಟ. ಅಂತಹ ಭಾಗವತದ ಮಂಗಲ ಶ್ಲೋಕವನ್ನು ಯಜ್ಞೇಶಾಚಾರ್ಯವಾಗಿ ಹೇಳಲಿಕ್ಕಿದ್ದಾರೆ.
ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚ ಅರ್ಥೇಷು ಅಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿ ಕವಯೇ ಮುಖ್ಯಂತಿಯಂ ಸೂರಯಃ ತೇಜೋವಾರಿ ಮೃದಾಂ ಯತಾ ವಿನಿಮಯೋ ಯತ್ರತಿ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸತ್ಯಂ ಪರಂ ಧೀಮಹಿ.
ಪರಮ ಮಂಗಲವಾದ ಶ್ಲೋಕ. ಈ ಪ್ರಪಂಚದಲ್ಲಿ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಒಂದು ಉತ್ಕೃಷ್ಟವಾದ ಶಕ್ತಿಯ ಬೆಂಬಲ ಬೇಕು ಎಂಬುದು ಆಸ್ತಿಕರ ಅಂಬೋಣ. ಪ್ರಪಂಚದಲ್ಲಿ ಎರಡು ಬಗೆಯ ಅಭಿಪ್ರಾಯಗಳು ಮುಖ್ಯವಾಗಿರುವಂಥದ್ದು. ಒಂದು, ಈ ಪ್ರಪಂಚದಲ್ಲಿ ಅತೀಂದ್ರಿಯವಾದ ಯಾವುದೇ ಶಕ್ತಿ ಇಲ್ಲ, ಆದ್ದರಿಂದ ಇಂದ್ರಿಯ ಗೋಚರವಾಗಿರತಕ್ಕಂಥ ಈ ಪ್ರಪಂಚವೇ ಪ್ರಪಂಚ ಹೊರತು ಅದಕ್ಕಿಂತ ಹೊರತಾದ ಯಾವುದೋ ಒಂದು ಅತೀಂದ್ರಿಯವಾದ ಶಕ್ತಿಯ ಬಗ್ಗೆ ನಂಬಿಕೆ ಇಲ್ಲದೇ ಇರುವಂತಹ ಒಂದು ಜನ ಈ ಪ್ರಪಂಚದಲ್ಲಿ ಬದುಕುತ್ತಾ ಇದೆ. ಅದರ ಜೊತೆಗೆ ಈ ಪ್ರಪಂಚದಲ್ಲಿ ಆಗುವಂತಹ ಅನೇಕ ಅಘಟಿತ ಘಟನಾ ಸಾಮರ್ಥ್ಯ ಇರತಕ್ಕಂತಹ, ನಮ್ಮನ್ನು ಮೀರಿರತಕ್ಕಂತಹ ಯಾವುದೋ ಒಂದು ಕಾಣದ ಶಕ್ತಿಯಿಂದ ಈ ಪ್ರಪಂಚ ಕ್ಷಣಕ್ಷಣಕ್ಕೂ ನಡೀತಾ ಇದೆ ಅಂತ ಹೇಳುವಂತಹ ಒಂದು ವರ್ಗ. ಅದರಲ್ಲಿ ಒಂದು ಪ್ರಶ್ನೆ ಎದುರಾದಾಗ ಅದಕ್ಕೊಂದು ತಾರ್ಕಿಕವಾದ ಅಂತ್ಯವನ್ನು ಕೊಡಬೇಕು ಎಂಬ ಪ್ರಸಂಗ ಬರುತ್ತೆ. ಆ ಕಾರಣಕ್ಕೋಸ್ಕರ ಮಂಗಲ ಶ್ಲೋಕದ ಉದಯ ಆಗಿದೆ. ಬ್ರಹ್ಮಸೂತ್ರದಲ್ಲಿ ಮೊದಲನೇ ಸೂತ್ರ ಅಥಾತೋ ಬ್ರಹ್ಮಜಿಜ್ಞಾಸ ಅಂತ. ಅಥ ಅಂದರೆ ಶಮದಮಾದಿ ಸಂಪತ್ತಿಗಳನ್ನು ಪಡೆದ ಮೇಲೆ, ಭಗವನ್ನಿಷ್ಠವಾದ ಬುದ್ಧಿ, ಇಂದ್ರಿಯ ನಿಗ್ರಹ, ಇದರ ಮೂಲಕ ಭಗವತ್ಪರವಾದ ಚಿಂತನೆಯನ್ನು ಪಡೆದ ವ್ಯಕ್ತಿ ಪರಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಬೇಕು, ವಿಚಾರ ಮಾಡಬೇಕು ಅಂತ ಈ ಸೂತ್ರದ ಅರ್ಥ. ಆದರೆ ಈ ಸೂತ್ರದ ಮೇಲೆ ಬರತಕ್ಕಂಥ ಪ್ರಶ್ನೆ ಏನು ಅಂದರೆ, ಅಂಥ ಒಂದು ಶಕ್ತಿ ಇದ್ರೆ ಅದರ ಬಗ್ಗೆ ಜಿಜ್ಞಾಸೆ ಮಾಡೋಣ, ನಮಗೇನು ತೊಂದರೆ ಇಲ್ಲ, ನೀವೇನೋ ಹೇಳ್ತೀರಲ್ಲ ಒಂದು ಪರಬ್ರಹ್ಮ ಅಂತ ಒಂದು ಇದೆ ಅಂತ. ಅಂಥದ್ದೊಂದು ಇದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಒಬ್ಬ ಮನುಷ್ಯ ಯಾವುದೇ ಒಂದು ವಸ್ತುವಿನ ಬಗ್ಗೆ ಚಿಂತನೆ ಮಾಡಬೇಕಾದ್ರೆ, ವಿಚಾರ ಮಾಡಬೇಕಾದ್ರೆ ಮೊದಲು ಆ ವಸ್ತು ಇರಬೇಕಾಗಿರುವಂಥದ್ದು ಬಹಳ ಮುಖ್ಯ. ಯಾವುದೋ ಒಂದು ಬಟ್ಟೆಯ ಬಗ್ಗೆ ನಾವು ಇದು ಚೆನ್ನಾಗಿದೆ, ಇದರ ಬಗ್ಗೆ ನಾವು ಇದು ಹೇಗೆ ಜೋಡಣೆ ಆಗಿದೆ, ಹೇಗೆ ನಿರ್ಮಾಣ ಆಗಿದೆ ಅಂತ ಯೋಚನೆ ಮಾಡಬೇಕಾದ್ರೆ ಬಟ್ಟೆ ಅಂತ ಒಂದು ಬೇಕಲ್ವಾ. ಒಂದು ಮಡಿಕೆ, ಇದು ಸುಂದರವಾದ ಆಕಾರವನ್ನು ಪಡೆದಿದೆ, ಇದರಿಂದ ನೀರು ಸೇದಬಹುದು, ನೀರು ಕುಡಿಯಬಹುದು, ಸಂತೋಷ ಪಡಬಹುದು ಅಂತ ಎಲ್ಲ ಯೋಚನೆ ಮಾಡಬೇಕಾದ್ರೆ ಆ ಮಡಕೆ ಅಂತ ಹೇಳುವಂಥ ಒಂದು ವಸ್ತು ಬೇಕು. ಹಾಗಾಗಿ ಯಾವುದರ ಬಗ್ಗೆ ಚಿಂತನೆ ಮಾಡಬೇಕಾದರೂ ಕೂಡ ಆ ವಸ್ತುವಿನ ಅಸ್ತಿತ್ವ ಇಲ್ಲದೆ ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ, ಜಿಜ್ಞಾಸೆ ಮಾಡಲಿಕ್ಕೆ ಆಗೋದಿಲ್ಲ. ನೀವು ಹೇಳುವಂತಹ ಒಂದು ಪರಬ್ರಹ್ಮ ಎಂಬ ಒಂದು ಶಕ್ತಿ ಇದ್ದಿದ್ರೆ ಅದರ ಬಗ್ಗೆ ಜಿಜ್ಞಾಸೆ ಮಾಡಲಿಕ್ಕೆ ನೀವು ಕೊಟ್ಟ ಆದೇಶವನ್ನು ನಾವು ಖಂಡಿತ ಪಾಲಿಸ್ತಾ ಇದ್ವಿ. ಆದರೆ ಅಂತ ಒಂದು ಶಕ್ತಿಯೇ ಇಲ್ಲ ಈ ಪ್ರಪಂಚದಲ್ಲಿ ಅಂತ ಹೇಳುವಂಥದ್ದು ನಾಸ್ತಿಕರ ಆಕ್ಷೇಪ, ಪ್ರಶ್ನೆ. ಯಾಕೆ ಗೊತ್ತು? ಈ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ವಸ್ತು ಇರಬೇಕು ಅಂತಾದರೆ ಅದರ ಇರವಿಗೆ ಒಂದು ಪ್ರಮಾಣ ಬೇಕು. ಸುಮ್ಮನೆ ನಾವು ಯಾರೋ ಹೇಳಿದ್ರು ಎಂಬ ಕಾರಣಕ್ಕೋಸ್ಕರ ಒಪ್ಕೊಳ್ಳಿಕ್ಕಾಗೋದಿಲ್ಲ. ಒಂದು ವಸ್ತುವಿನ ಅಸ್ತಿತ್ವಕ್ಕೆ ಸಾಧಕವಾದ ಪ್ರಮಾಣ ಇದ್ದಾಗ ಅದರ ಆಧಾರದ ಮೇಲೆ ಆ ವಸ್ತು ಇದೆ ಅಂತ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನೀವು ಯಾವ ಪರಬ್ರಹ್ಮ ಅಂತ ಎಂಬ ವಸ್ತುವನ್ನು ಹೇಳ್ತಿದ್ದೀರೋ, ಅಥವಾ ಪರಮಾತ್ಮ ಅಥವಾ ಭಗವಂತ ಎಂಬ ವಸ್ತುವನ್ನು ಹೇಳ್ತಿದ್ದೀರೋ, ಅದರ ಇರವಿಗೆ ಕಾರಣವಾದ ಪ್ರಮಾಣ ಯಾವುದಿದೆ? ಸಾಮಾನ್ಯವಾಗಿ ಈ ಪ್ರಪಂಚದಲ್ಲಿ ನಮ್ಮ ಕಣ್ಣ ಮುಂದೆ ಒಂದು ವಸ್ತು ಇದೆ ಅಂತ ಹೇಳುವುದಕ್ಕೆ ಏನು ಕಾರಣ, ಏನು ಪ್ರಮಾಣ ಅಂತ ಕೇಳಿದರೆ ನಾವು ಹೇಳ್ತೇವೆ ಈ ಒಂದು ವಸ್ತು ಇದೆ ಅಂತ ಹೇಳುವುದಕ್ಕೆ ಏನು ಪ್ರಮಾಣ ಅಂದರೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ, ಆದ್ದರಿಂದ ಅದು ಇದೆ. ಇದಕ್ಕೆ ಸಂಸ್ಕೃತದಲ್ಲಿ ಹೆಸರು ಪ್ರತ್ಯಕ್ಷ ಅಂತ. ಪ್ರತ್ಯಕ್ಷ ಅಂದರೆ ಏನು? ಕಣ್ಣಿಗೆ ಕಾಣುವಂತಹ ವಸ್ತು ಅಥವಾ ಆ ವಸ್ತುವನ್ನು ಗುರುತಿಸುವಂತಹ ಇಂದ್ರಿಯ, ಎರಡಕ್ಕೆ ಪ್ರತ್ಯಕ್ಷ ಅಂತ ಹೆಸರಿದೆ. ಘಟವು ಪ್ರತ್ಯಕ್ಷವಾಯಿತು ಮಡಿಕೆ ಅಂತ ಹೇಳಿದರೆ ಮಡಿಕೆ ಕಣ್ಣಿಗೆ ಕಾಣುವಂತಹ ವಸ್ತು ಅಂತ ಅರ್ಥ. ಅಥವಾ ಘಟ ಇದೆ ಅಂತ ಹೇಳಿದಕ್ಕೆ ಪ್ರತ್ಯಕ್ಷವೇ ಪ್ರಮಾಣ ಅಂತ ಹೇಳಿದರೆ ಅದನ್ನು ನೋಡತಕ್ಕಂತಹ ಇಂದ್ರಿಯ ಅಂತ ಅರ್ಥ. ಪ್ರತ್ಯಕ್ಷ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ಎರಡು ಅರ್ಥ ಇದೆ, ಒಂದು ವಸ್ತು, ಇನ್ನೊಂದು ಇಂದ್ರಿಯ ಅಂತ. ಹಾಗಾದರೆ ಆ ವಸ್ತುವಿನ ಅಸ್ತಿತ್ವಕ್ಕೆ ಕಾರಣವಾದ ಪ್ರಮಾಣ ಯಾವುದು ಅಂದರೆ ಮೊತ್ತ ಮೊದಲು ನಾವು ಪ್ರವೇಶ ಮಾಡುವಂತಹದ್ದು ಪ್ರತ್ಯಕ್ಷ ಎಂಬ ಪ್ರಮಾಣಕ್ಕೆ ಆದ್ಯತೆ, ಪ್ರಯಾರಿಟಿ ಯಾವುದಕ್ಕೆ ಕೊಡ್ತೇವೆ ಅಂತ ಹೇಳಿದರೆ ಪ್ರತ್ಯಕ್ಷ ಎಂಬ ಪ್ರಮಾಣಕ್ಕೆ ನಾವು ಆದ್ಯತೆ ಕೊಡ್ತೇವೆ. ಭಗವಂತ ಇದ್ದಾನೆ ಎಂಬುದಕ್ಕೆ ನೀವು ಯಾವ ಪ್ರಮಾಣ ಹೇಳಬೇಕು, ಮೊತ್ತ ಮೊದಲ ಆಯ್ಕೆ ಯಾವುದು ನಿಮ್ಮದು ಅಂದರೆ ಅದು ಪ್ರತ್ಯಕ್ಷ ಎಂಬ ಪ್ರಮಾಣ. ಆ ಪ್ರಮಾಣದ ಮೂಲಕ ಒಬ್ಬ ಭಗವಂತ ಇದ್ದಾನೆ ಅಂತ ನಂಬೋಣ ಅಂತ ಹೇಳಿದರೆ ಅದು ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಕಣ್ಣು ಯಾವುದನ್ನು ಗುರುತಿಸುತ್ತೆ ಅಂತ ಹೇಳಿದರೆ ಯಾವುದು ಒಂದು ರೂಪವುಳ್ಳ ಪದಾರ್ಥವೋ ಅದನ್ನು ಮಾತ್ರ ಕಣ್ಣು ಗ್ರಹಣ ಮಾಡುತ್ತೆ. ಆಕಾಶವನ್ನು, ಕಾಲವನ್ನು ಕಣ್ಣು ಗ್ರಹಣ ಮಾಡೋದಿಲ್ಲ. ಗಾಳಿಯನ್ನು ಕಣ್ಣು ಗ್ರಹಣ ಮಾಡೋದಿಲ್ಲ. ಹಾಗಾಗಿ ಗಾಳಿ ಇದೆ ಅಂತ ಕಣ್ಣಿಗೆ ಕಾಣಿಸಿತು ಎಂಬ ಕಾರಣಕ್ಕೋಸ್ಕರ ನಾವು ಹೇಳಲಿಕ್ಕೆ ಬರೋದಿಲ್ಲ. ಗಾಳಿ ಯಾಕೆ ಇದೆ ಅಂದರೆ ನಮ್ಮ ಮೈಗೆ ಬೀಸ್ತಾ ಇದೆ, ಅದರಿಂದ ಸ್ಪರ್ಶೇಂದ್ರಿಯಕ್ಕೆ ಗೋಚರವಾಯಿತು, ತೊಗೇಂದ್ರಿಯಕ್ಕೆ, ಆದ್ರಿಂದ ಗಾಳಿ ಇದೆ ಅಂತ ಹೇಳ್ಬೋದಷ್ಟೇ ಹೊರತು ಕಣ್ಣಿಗೆ ಕಾಣಿಸ್ತಾ ಇದೆ ಅದರಿಂದ ಗಾಳಿ ಇದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಕಾಲ ಇದೆ ಕಣ್ಣಿಗೆ ಕಾಣಿಸ್ತಾ ಇದೆ, ಆಕಾಶ ಇದೆ ಕಣ್ಣಿಗೆ ಕಾಣಿಸ್ತಾ ಇದೆ, ಸಾಧ್ಯ ಇಲ್ಲ. ಆದರೆ ಕಣ್ಣಿನ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಅಂದರೆ ಯಾವುದಾದ್ರೂ ಒಂದು ಬಣ್ಣ ಅಥವಾ ರೂಪ ಇರತಕ್ಕಂಥ ವಸ್ತುವನ್ನು ಮಾತ್ರ ಕಣ್ಣು ಗ್ರಹಣ ಮಾಡುತ್ತೆ. ಆದ್ರಿಂದ ಭಗವಂತನನ್ನು ಕಣ್ಣು ಗ್ರಹಣ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಭಗವಂತನಿಗೆ ರೂಪ ಇಲ್ಲ. ಶಾಸ್ತ್ರ ಕೂಡ ಹೇಳುತ್ತೆ ಅಶಬ್ದಮ ಸ್ಪರ್ಶಮ ರೂಪಮ ವ್ಯಯಂ ಅಂತ, ಅವನಿಗೆ ರೂಪವೇ ಇಲ್ಲ ಅಂತ. ರೂಪ ಇಲ್ಲದೇ ಇರತಕ್ಕಂಥ ಒಬ್ಬ ಭಗವಂತನನ್ನು ರೂಪವನ್ನು ಗ್ರಹಣ ಮಾಡತಕ್ಕಂಥ ಒಂದು ಇಂದ್ರಿಯದಿಂದ ನಾವು ಸಮರ್ಥನೆ ಮಾಡಲಿಕ್ಕೆ ಬರುವುದಿಲ್ಲ. ಆದ್ರಿಂದ ಪ್ರತ್ಯಕ್ಷ ಪ್ರಮಾಣಗಳಲ್ಲಿ ಒಂದಾದ ಚಕ್ಷುರಿಂದ್ರಿಯ ಎಂಬ ಪ್ರಮಾಣದಿಂದ ಭಗವಂತನ ಅಸ್ತಿತ್ವವನ್ನು ಹೇಗೆ ಕಣ್ಣಿಗೆ ಕಾಣುವುದರಿಂದ ಪುಸ್ತಕ ಇದೆ, ಕಣ್ಣಿಗೆ ಕಾಣುವುದರಿಂದ ಬಟ್ಟೆ ಇದೆ, ಕಣ್ಣಿಗೆ ಕಾಣುವುದರಿಂದ ಮಡಿಕೆ ಇದೆ ಅಂತ ಹೇಳುವ ಹಾಗೆ ಕಣ್ಣಿಗೆ ಕಾಣೋದ್ರಿಂದಲೇ ಭಗವಂತ ಇದ್ದಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಚಕ್ಷುರಿಂದ್ರಿಯ ಎಂಬುದು ಭಗವಂತನ ಅಸ್ತಿತ್ವವನ್ನು ಪ್ರತಿಪಾದನೆ ಮಾಡುವುದರಲ್ಲಿ ಸಮರ್ಥ ಅಲ್ಲ. ಆದ್ದರಿಂದ ಅದನ್ನು ಹೊರಗಡೆ ಇಡಬೇಕಾಗುತ್ತೆ ನಾವು ಭಗವಂತನ ವಿಷಯದಲ್ಲಿ. ಅದರಿಂದ ಭಗವಂತ ಇದ್ದಾನೆ ಅಂತ ಹೇಳೋದಕ್ಕೆ ಏನು ಪ್ರಮಾಣ ಕೊಡಿ ಅಂತ ಹೇಳಿದರೆ ಕಣ್ಣಿಗೆ ಕಾಣಿಸ್ತಾನೆ ಅಂತ ನಾವು ಹೇಳುವ ಹಾಗಿಲ್ಲ. ಇನ್ನು ಬೇಡ, ಕಿವಿಗೆ ಕೇಳಿಸ್ತಾನೆ ಭಗವಂತ ಎಂಬ ಕಾರಣಕ್ಕೋಸ್ಕರ ಭಗವಂತ ಇದ್ದಾನೆ ಅಂತ ಹೇಳ್ತೇವೆ ಅಂತ ಹೇಳಿದರೆ, ಉದಾಹರಣೆಗೆ ನಾನು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಏನು ಪ್ರಮಾಣ ಅಂತ ಕೇಳಿದರೆ ನನ್ನ ಮಾತು ನಿಮಗೆ ಕಣ್ಣಿಗೆ ಕಾಣಿಸದೇ ಇರಬಹುದು, ಅದಕ್ಕೆ ಕಿವಿ ಕೇಳಿಸ್ತಾ ಇದೆ ಆದ್ರಿಂದ ಸ್ವಾಮಿಗಳು ಮಾತನಾಡ್ತಾ ಇದ್ದಾರೆ ಅಂತ ನೀವು ಖಂಡಿತ ಒಪ್ಪಿಕೊಳ್ತೀರಿ. ಹಾಗಾದರೆ ಕೆಲವೊಂದು ವಸ್ತುಗಳು ಈ ಪ್ರಪಂಚದಲ್ಲಿ ಇದ್ದಾವೆ ಅಂತ ಹೇಳುವುದಕ್ಕೆ ಕೆಲವು ಇಂದ್ರಿಯಗಳು ಕಾರಣವಾಗ್ತವೆ, ಸಾಧಕ ಬರ್ತವೆ. ಅದೇ ರೀತಿ ಶಬ್ದ ಪ್ರಪಂಚ ಇದೆ ಅಂತ ಹೇಳುವುದಕ್ಕೆ ಏನು ಕಾರಣ, ಏನು ಪ್ರಮಾಣ ಅಂತ ಕೇಳಿದರೆ ಶ್ರವಣೇಂದ್ರಿಯ ಎಂಬುದು ಪ್ರಮಾಣ. ಕಿವಿಗೆ ಕೇಳಿಸ್ತಾ ಇರೋದ್ರಿಂದ ಶಬ್ದ ಈ ಪ್ರಪಂಚದಲ್ಲಿ ಇದೆ ಅಂತ. ಹೇಗೆ ಕಣ್ಣಿಗೆ ಸೂರ್ಯಚಂದ್ರರು ಅಧಿದೇವತೆಗಳು, ಹಾಗಾಗಿ ಬೆಳಕಿದ್ದ ವಸ್ತುವನ್ನು ಮಾತ್ರ ಕಣ್ಣು ಕಾಣಿಸುತ್ತೆ ಹೊರತು ಕತ್ತಲಲ್ಲಿ ಒಂದು ವಸ್ತು ಇದ್ದರೆ ಕಣ್ಣಿಗೆ ಕಾಣಿಸೋದಿಲ್ಲ. ಯಾಕೆಂದರೆ ಕಣ್ಣಿನ ಅಧಿದೇವತೆ ಸೂರ್ಯ ಮತ್ತು ಚಂದ್ರರು. ಹಾಗೆ ಕಿವಿಗೆ ಅಧಿದೇವತೆಗಳು ಯಾರು ಅಂದರೆ ದಿಗ್ದೇವತೆಗಳು ಅಂತ. ಹಾಗಾಗಿ ಯಾವುದೇ ದಿಕ್ಕಿನಲ್ಲಿ ಶಬ್ದ ಆದರೂ ಕೂಡ ಕಾಣಿಸುತ್ತೆ. ಕಣ್ಣಿಗೆ ಹಿಂದ್ಗಡೆ ಯಾರಾದರೂ ಬರ್ತಾ ಇದ್ರೆ ಕಾಣಿಸೋದಿಲ್ಲ, ಮುಂದ್ಗಡೆ ಮಾತ್ರ ಕಾಣಿಸುತ್ತೆ. ಕಣ್ಣಿಗೆ ಬೆಳಕು ಯಾವ ಪದಾರ್ಥದ ಮೇಲೆ ಚೆಲ್ಲುತ್ತೋ ಅದು ಮಾತ್ರ ಕಾಣಿಸುತ್ತೆ. ಸೂರ್ಯಚಂದ್ರರು ಅಧಿದೇವತೆಗಳಾದ್ರಿಂದ ಅವರಿಗೆ ನಿರ್ದಿಷ್ಟವಾದ ಸ್ಥಾನ ಇರುವುದರಿಂದ ಇಡೀ ಆಕಾಶವನ್ನು ವ್ಯಾಪಿಸಿ ಸೂರ್ಯಚಂದ್ರರಿರುವುದಿಲ್ಲ. ಆದರೆ ದಿಗ್ದೇವತೆಗಳು ಎಲ್ಲ ದಿಕ್ಕಲ್ಲಿ ತುಂಬಿರುವುದರಿಂದ ಯಾವುದೇ ದಿಕ್ಕಿನಲ್ಲಿ ಶಬ್ದ ಆದರೂ ಕೂಡ ಕಿವಿಗೆ ಕೇಳಿಸುತ್ತೆ. ಕಿವಿಗೆ ಅಧಿದೇವತೆಗಳು ದಿಗ್ದೇವತೆಗಳಾದ್ರಿಂದ ಅವರು ನಿಯಾಮಕರಾದ್ರಿಂದ. ಹಾಗಾಗಿ ಕಿವಿಯೂ ಕೂಡ ಶಬ್ದವಲ್ಲದ ಭಗವಂತನನ್ನು ನಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ಭಗವಂತ ಇದಾನಂತಕ್ಕೆ ಏನು ಪ್ರಮಾಣ ಅಂತ ಕೇಳಿದ್ರೆ, ಭಗವಂತ ಕಿವಿಗೆ ಕೇಳಿಸ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದ್ರೆ ಅವನು ಶಬ್ದ ಅಲ್ಲ, ಅಶಬ್ದಂ ಅಂತ ಭಗವಂತನಿಗೆ ಹೇಳುತ್ತೆ, ಶಬ್ದ ಅಲ್ಲ. ಇನ್ನು ಪ್ರಪಂಚದಲ್ಲಿ ಕೆಲವೊಂದು ಪದಾರ್ಥಗಳಿದ್ದಾವೆ ಅಂತ ಹೇಳಿದಕ್ಕೆ ಏನು ಪ್ರಮಾಣ ಅಂತ ಕೇಳಿದರೆ ಅದು ಮೈಗೆ ತಗಲತ್ತೆ ಅಂತ. ಉದಾಹರಣೆಗೆ ಒಂದು ಕುರುಡನಿಗೂ ಕೂಡ ಒಂದು ವಸ್ತು ಇದೆ ಅಂತ ಗುರುತಿಸಲಿಕ್ಕೆ ಸಾಧ್ಯವಾಗುತ್ತೆ, ಯಾಕೆಂದರೆ ಅವನ ಚರ್ಮ ಆ ವಸ್ತುವನ್ನು ಮುಟ್ಟಿದಾಗ ಅವನಿಗೆ ಸ್ಪರ್ಶ ಜ್ಞಾನದಿಂದ ವಸ್ತುವಿನ ಅಸ್ತಿತ್ವ ಗೊತ್ತಾಗುತ್ತೆ. ಇನ್ನು ಜೋರಾಗಿ ಗಾಳಿ ಬೀಸಿದಾಗ, ನಮ್ಮ ಮೈಗೆ ತಾಗಿದಾಗ ನಾವು ಗಾಳಿ ಇದೆ ಅಂತ ಅಂದ್ಕೊಳ್ತೇವೆ. ರೂಪ ಇಲ್ಲದಿರುವಂತಹ ಪದಾರ್ಥವನ್ನು ಕೂಡ ರೂಪವನ್ನು ನೋಡಲಿಕ್ಕೆ ಅಸಮರ್ಥನಾದ ವ್ಯಕ್ತಿಯು ಕೂಡ ಯಾವ ಇಂದ್ರಿಯದಿಂದ ಒಂದು ವಸ್ತುವಿನ ಅಸ್ತಿತ್ವವನ್ನು ಗುರುತಿಸಬಲ್ಲ ಅಂತ ಹೇಳಿದ್ರೆ ಸ್ಪರ್ಶನ ಇಂದ್ರಿಯದಿಂದ, ಸ್ಪರ್ಶೇಂದ್ರಿಯದಿಂದ, ತೊಗಲಿನಿಂದ, ಚರ್ಮದಿಂದ. ಹಾಗಾಗಿ ಒಂದು ವಸ್ತುವಿನ ಅಸ್ತಿತ್ವಕ್ಕೆ ಹೇಗೆ ಕಣ್ಣು, ಹೇಗೆ ಕಿವಿಗಳು ಕಾರಣವೋ, ಪ್ರಮಾಣಗಳು, ಹಾಗೆ ಕೆಲವೊಂದು ವಸ್ತುವಿನ ಅಸ್ತಿತ್ವದ ಸಾಧನೆಗೆ ಕಾರಣಗಳವಾದ್ದು ಸ್ಪರ್ಶನೇಂದ್ರಿಯ, ತ್ವಗೇಂದ್ರಿಯ. ತ್ವಕ್ ಅಂದ್ರೆ ತೊಗಲು, ಅಂದ್ರೆ ಚರ್ಮ. ಭಗವಂತ ಈ ಇಂದ್ರಿಯದಿಂದ ಏನಾದರೂ ನಾವು ಭಗವಂತನನ್ನು ಕಂಡುಕೊಳ್ಳೋಣ ಅಂತ ಹೇಳಿದ್ರೆ ಎಷ್ಟೇ ತಡಕಾಡಿದರೂ ಕೂಡ ನಮಗೆ ಚರ್ಮಕ್ಕೆ ತಾಗುವಂತ ಒಂದು ಅತಿ ವಿಶಿಷ್ಟವಾದ ಒಂದು ವಸ್ತು, ನಾವೆಲ್ಲ ಒಪ್ಪಿಕೊಳ್ಳಬಹುದಾದ ವಸ್ತುವಾದ ಭಗವಂತ ಇಲ್ಲ. ಯಾಕಂದ್ರೆ ಚರ್ಮಕ್ಕೆ ತಗಲಿಬಿಟ್ಟು ನಮಗೆ ಅವನ ಅಸ್ತಿತ್ವವನ್ನು ಅವನೇನು ಗುರುತಿಸಿಕೊಳ್ಳಿಲ್ಲ. ಹಾಗಾಗಿ ಅಶಬ್ದ ಹೇಗೋ ಅವನು ಅಸ್ಪರ್ಶನೂ ಹೌದು. ಬೇಡ, ಇನ್ನೊಂದು ಇಂದ್ರಿಯ ಇದೆ, ಅದು ಯಾವುದು ಅಂದ್ರೆ ರಸನೇಂದ್ರಿಯ. ಅದಕ್ಕೆ ವರುಣ ಅಧಿದೇವತೆ ಮತ್ತು ವನ್ನಿ ಅಧಿದೇವತೆ. ನಾಲಿಗೆ ಎರಡು ಕೆಲಸ ಮಾಡುತ್ತೆ, ಒಂದು ರುಚಿ ನೋಡುದು, ಇನ್ನೊಂದು ಮಾತನಾಡುದು. ಆ ಮಾತನಾಡಲಿಕ್ಕೆ ಕಾರಣವಾದ ನಾಲಿಗೆಯಲ್ಲಿರುವ ದೇವತೆ ಯಾರು ಅಂದ್ರೆ ವನ್ನಿ, ಅಗ್ನಿ. ಏಕೆಂದ್ರೆ ಅಗ್ನಿಯ ಸ್ವಭಾವ ಏನು ಅಂದ್ರೆ ವೈಬ್ರೇಷನ್. ಒಂದು ಪಾತ್ರೆಯಲ್ಲಿ ನೀರಿಟ್ಟು ಬೆಂಕಿ ಹಾಕಿಬಿಟ್ರೆ ಪಾತ್ರೆ ಕೊತ ಕೊತ ಅನ್ನಕ್ಕೆ ಏನು ಕಾರಣ ಅಂದ್ರೆ ವೈಬ್ರೇಷನ್. ಅಗ್ನಿಯ ಸ್ವಭಾವ ಏನು ಅಂದ್ರೆ ಅದು ಕಂಪನವನ್ನು ಉಂಟು ಮಾಡುತ್ತೆ. ನಮ್ಮ ದೇಹದಲ್ಲಿ ಒಂದು ಕಂಪನವನ್ನು ಉಂಟು ಮಾಡಿ ನಮ್ಮ ದೇಹವನ್ನು ಬೆಚ್ಚಗಾಗಿಟ್ಟು ಬಿಸಿಯಾದ ದೇಹ ಮಾತ್ರ ಮಾತನಾಡುತ್ತೆ. ಬಿಸಿಗಿಟ್ಟ ದೇಹ ಉಂಟಲ್ಲ ಕಟ್ಟಿಗೆ ರಾಶಿಯಲ್ಲಿ, ಅದು ಮಾತನಾಡುವುದಿಲ್ಲ. ಹಾಗಾಗಿ ನಮ್ಮ ಮಾತಿಗೆ ಕಾರಣವಾದ ಯಾವುದು ಅಂದ್ರೆ ಒಂದು ವನ್ನಿ ಅಂದ್ರೆ ಅಗ್ನಿ, ಇನ್ನೊಂದು ಯಾವಾಗಲೂ ರಸವನ್ನು ಅನುಭವಿಸಬೇಕು ಅಂತಾದ್ರೆ ವರುಣ ಬೇಕು. ಅದಕ್ಕೆ ನಾಲಿಗೆ ಯಾವತ್ತೂ ಕೂಡ ನೀರಿನಲ್ಲಿ ತುಂಬಿಕೊಂಡಿರುತ್ತೆ. ಅದು ನಾಲಿಗೆಯಲ್ಲಿ ನೀರು ಒಣಗಿಬಿಟ್ರೆ ಏನೂ ಆಗಲ್ಲ ಮತ್ತೆ ಮಾಡಲಿಕ್ಕೆ. ಹಾಗಾಗಿ ನಾಲಿಗೆಗೆ ಅಧಿದೇವತೆಗಳು ಯಾರು ಅಂದ್ರೆ ವನ್ನಿ ಮತ್ತು ವರುಣ. ಅವರಿಂದ ಏನಾಗುತ್ತೆ, ನಾಲಿಗೆ ರುಚಿಯನ್ನು ಗುರುತಿಸುತ್ತೆ. ಇಡೀ ನಾಲಿಗೆಯಲ್ಲೆಲ್ಲ ರುಚಿ ಗೊತ್ತಾಗುವುದಿಲ್ಲ. ನೀವು ನಾಲಿಗೆಯ ಹಿಂದ್ಗಡೆ ಏನಾದರೂ ಹಾಕೊಂಡ್ರೆ ಅದರ ರುಚಿ ಏನು ಅಂತ ಗೊತ್ತಾಗಲ್ಲ. ನಾಲಿಗೆಯ ಮುಂಭಾಗದಲ್ಲಿ ಮಾತ್ರ ರುಚಿ ಗ್ರಹಣ ಮಾಡುತ್ತೆ. ಆ ರಸನ ಇಂದ್ರಿಯದ ಅಗ್ರಭಾಗದಲ್ಲಿ ವರುಣ ಇದ್ದುಕೊಂಡು ಸಾವಿರಾರು ಬಗೆಯ ರಸಗಳನ್ನು ಕ್ಷಣಕಾಲದಲ್ಲಿ ಗುರುತಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಅಂತಹ ರಸನೇಂದ್ರಿಯದಿಂದ ಭಗವಂತ ಇದ್ದಾನೆ ಅಂತ ಹೇಳೋಣ ಅಂತ ಹೇಳಿದ್ರೆ, ಭಗವಂತ ರಸ ಅಲ್ಲ, ಅವನು ಅರಸ ಅಥವಾ ಸರಸ. ಹಾಗಾಗಿ ಹೇಗೆ ಒಂದು ಬೆಲ್ಲ ಸಿಹಿಯಾಗಿದೆ ಅಂತ ಹೇಳಲಿಕ್ಕೆ ಪ್ರಮಾಣ ಏನು ಅಂದ್ರೆ ನಾಲಿಗೆಗೆ ಅದು ರುಚಿಸ್ತಾ ಇದೆ ಎಂಬುದು ಕಾರಣ. ಹಾಗಾಗಿ ಖಾದ್ಯ ಪದಾರ್ಥಗಳ ಅಸ್ತಿತ್ವಕ್ಕೆ ಯಾವುದು ಕಾರಣ ಅಂದ್ರೆ ರಸನೇಂದ್ರಿಯ ಎಂಬುದು ಕಾರಣ. ಅದರಿಂದಾಗಿ ಒಂದು ವಸ್ತುವಿನಲ್ಲಿ ಇಂತಹದ್ದೇ ರುಚಿ ಇದೆ ಅಂತ ನಾವು ಗುರುತಿಸಲಿಕ್ಕೆ ಬರುತ್ತೆ. ಭಗವಂತ ಅವನು ರಸನೇಂದ್ರಿಯದ ಮೂಲಕ ಅವನ ಅಸ್ತಿತ್ವವನ್ನು ಪ್ರತಿಪಾದನೆ ಮಾಡೋಣ ಅಂತ ಹೇಳಿದರೆ ಅವನು ಯಾವುದೇ ರುಚಿ ಅಲ್ಲ, ಅದಿರುವುದಿಲ್ಲ. ಅವನು ರಸ ಅಲ್ಲದೇ ಇರುವುದರಿಂದ ರಸವನ್ನು ಗ್ರಹಣ ಮಾಡತಕ್ಕಂತಹ ರಸನೇಂದ್ರಿಯಕ್ಕೂ ಕೂಡ ಅವನು ಗೋಚರ ಅಲ್ಲ. ಅದರಿಂದಲೂ ನೀವು ಹೇಳತಕ್ಕಂತಹ ಯಾವುದೋ ಒಂದು ಭಗವಂತ ಇದ್ದಾನೆ ಅಂತ ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ನೀವೊಂದು ವೇಳೆ ರಸವನ್ನೇ ಭಗವಂತ ಒಪ್ಕೊಂಡಿದ್ರೆ ಸರಿ, ಅದಲ್ಲ ಅಂತ ನೀವು ಹೇಳ್ತಿದ್ದೀರಿ. ಬೆಲ್ಲದ ಸಿಹಿಯು ಭಗವಂತ ಅಲ್ಲ, ಸಕ್ಕರೆ ಸಿಹಿ ಭಗವಂತ ಅಲ್ಲ, ಉಪ್ಪಿನ ಉಪ್ಪು ಭಗವಂತ ಅಲ್ಲ, ಕಷಾಯದ ಜಗರು ಭಗವಂತ ಅಲ್ಲ. ಅದು ಹೌದು ಅಂತಾದ್ರೆ ನಾಲಿಗೆ ಗೋಚರವಾಗ್ತದೆ ಅಂತ ನಾವು ಹೇಳ್ತಾ ಇದ್ವಿ. ಅದಲ್ಲ ಅಂತ ನೀವು ಹೇಳ್ತಿರೋದ್ರಿಂದ ರಸನೇಂದ್ರಿಯವು ಕೂಡ ಭಗವಂತನ ಅಸ್ತಿತ್ವದ ಬಗ್ಗೆ ಪ್ರಮಾಣ ಅಲ್ಲ. ಇನ್ನೊಂದು ಇಂದ್ರಿಯ ಇದೆ ನಮಗೆ, ಅದಕ್ಕೆ ಘ್ರಾಣೇಂದ್ರಿಯ ಅಂತ ಹೆಸರು. ಅಶ್ವಿನಿ ದೇವತೆಗಳು ಅಧಿದೇವತೆಗಳು, ಮೂಗು ಒಂದೇ ಆದರೂ ಕೂಡ ಎರಡು ಹೊರಳೆಗಳು. ಹಾಗೆ ಅಶ್ವಿನಿ ದೇವತೆಗಳು ಕೂಡ ಅವಳಿ ಮಕ್ಕಳವರು. ಆ ಅಶ್ವಿನಿ ದೇವತೆಗಳು ಅವರು ದೇವತೆಗಳಿಗೆ ವೈದ್ಯರು, ವೈದ್ಯಶಾಸ್ತ್ರಕ್ಕೆ ಅಧಿದೇವತೆಗಳು ಅಶ್ವಿನಿ ದೇವತೆಗಳು. ಅದಕ್ಕೆ ಕ್ಲಿನಿಕ್ಗಳು ಕೆಲವರು ಅಶ್ವಿನಿ ಕ್ಲಿನಿಕ್ ಅಂತ ಇಟ್ಬಿಡ್ತಾರೆ, ಯಾಕಂದ್ರೆ ವೈದ್ಯ ದೇವತೆಗಳು ಅಂತ. ಆ ಅಶ್ವಿನಿ ದೇವತೆಗಳ ಕೆಲಸ ಏನು ಅಂದರೆ ಈ ಪರಿಮಳವನ್ನು ಗ್ರಹಣ ಮಾಡುವಂತಹದ್ದು, ಅಥವಾ ವಾಸನೆ, ಅದು ಸುವಾಸನೆ ಇರ್ಬೋದು ದುರ್ವಾಸನೆ ಇರ್ಬೋದು, ಅದನ್ನು ಗ್ರಹಣ ಮಾಡುವಂತಹದ್ದು ಅವರ ಕೆಲಸ. ಹಾಗಾಗಿ ಒಂದು ವಸ್ತುವಿನಲ್ಲಿ ಅನೇಕ ವಿಧವಾದ, ಪ್ರಪಂಚದಲ್ಲಿ ಅನೇಕ ಬಗೆಯ ಪರಿಮಳಗಳಿರ್ತವೆ. ಗುಲಾಬ್ ಹೂವಿಗೊಂದು ಪರಿಮಳ, ಮಲ್ಲಿಗೆ ಹೂವಿಗೊಂದು ಪರಿಮಳ. ಈ ಪ್ರಕೃತಿ ಅಂದರೆ ಮಣ್ಣು, ನೀರು, ಸೂರ್ಯನ ಬೆಳಕು, ಅವಕಾಶ ಅಥವಾ ಆಕಾಶ, ಗಾಳಿ, ಇದೆಲ್ಲವೂ ಸಮಾನವಾದದ್ದು. ಒಂದೇ ಮಣ್ಣಿನಲ್ಲಿ ಬೆಳೆದ ಗುಲಾಬಿ ಹೂವಿನ ಕಂಪು ಬೇರೆ, ಮಲ್ಲಿಗೆ ಹೂವಿನ ಕಂಪು ಬೇರೆ, ಪಾರಿಜಾತ ಹೂವಿನ ಕಂಪು ಬೇರೆ. ಒಂದೇ ಮಣ್ಣು ಕುಡಿಯೋದಕ್ಕೆ, ಒಂದೇ ಬಿಂದಿಗೆ ನೀರನ್ನು ಎರಡಕ್ಕೂ ಹಂಚಿ ಹಾಕಿ ಸಹಜವಾದ ಗಾಳಿಯೇ ಬೀಸಲಿ, ಅದಕ್ಕೆ ಸೂರ್ಯನ ಒಂದೇ ಆದ ಬೆಳಕು ಅದಕ್ಕೆ ಬೀಳುತ್ತೆ, ಒಂದೇ ಆದ ಅವಕಾಶದಲ್ಲಿ ಬೆಳೀತಾವೆ ಎರಡೂ ಕೂಡ. ಆದರೆ ಒಂದರಂತೆ ಇನ್ನೊಂದರ ಪರಿಮಳ ಇಲ್ಲ ಅಂದಮೇಲೆ ಎಂತಹ ಅದ್ಭುತವಾದ ಸೃಷ್ಟಿ ಭಗವಂತನದ್ದು. ಅಂತಹ ಘ್ರಾಣೇಂದ್ರಿಯದ ಮೂಲಕ ಒಂದು ಭಗವಂತನ ಅಸ್ತಿತ್ವವನ್ನು ನಾವು ಪ್ರತಿಪಾದನೆ ಮಾಡೋಣ ಅಂತ ಹೇಳಿದರೆ ಭಗವಂತ ಪರಿಮಳ ಅಲ್ಲ, ಆದ್ರಿಂದ ಭಗವಂತನನ್ನು ಗ್ರಹಣ ಮಾಡಲಿಕ್ಕೆ ಘ್ರಾಣೇಂದ್ರಿಯಕ್ಕೂ ಕೂಡ ಸಾಮರ್ಥ್ಯ ಇಲ್ಲ. ಹಾಗಾಗಿ ಇಂದ್ರಿಯ ಪಂಚಕಗಳಿಗೆ ಗ್ರಾಹ್ಯವಲ್ಲದೇ ಇರತಕ್ಕಂತಹ ಈ ಇಂದ್ರಿಯ ಪಂಚಕಗಳು ಕೂಡ ಪ್ರತ್ಯಕ್ಷೇಂದ್ರಿಯಗಳು, ಅಂದರೆ ಪ್ರತ್ಯಕ್ಷ ಪ್ರಮಾಣಗಳು ಇವುಗಳು. ಒಂದು ಚಾಕ್ಷುಷ ಪ್ರತ್ಯಕ್ಷ, ಇನ್ನೊಂದು ತ್ವಾಚ ಪ್ರತ್ಯಕ್ಷ, ಇನ್ನೊಂದು ಶ್ರವಣ ಪ್ರತ್ಯಕ್ಷ, ಇನ್ನೊಂದು ಘ್ರಾಣ ಪ್ರತ್ಯಕ್ಷ. ಹೀಗೆ ಈ ಐದು ಇಂದ್ರಿಯಗಳು ಕೂಡ ಪ್ರತ್ಯಕ್ಷೇಂದ್ರಿಯಗಳು, ಅಂದರೆ ಒಂದೊಂದು ಕೂಡ ವಸ್ತುವನ್ನು ಪ್ರತ್ಯಕ್ಷ ಎಂಬ ಪ್ರಮಾಣದ ಮೂಲಕ ಗ್ರಹಣ ಮಾಡುವುದರಿಂದ ಈ ಇಂದ್ರಿಯಗಳನ್ನು ಪ್ರತ್ಯಕ್ಷೇಂದ್ರಿಯಗಳು ಅಂತ ಕರೀತಾರೆ. ಈ ಐದು ಬಗೆಯ ಇಂದ್ರಿಯಗಳಿಗೂ ಗೋಚರವಾಗದೇ ಇರತಕ್ಕಂತಹ ಒಂದು ವಸ್ತುವನ್ನು ಪ್ರತ್ಯಕ್ಷ ಪ್ರಮಾಣದಿಂದ ನಾವು ಕಂಡು ಹುಡುಕ್ತೇವೆ ಅಂತ ಹೇಳಲಿಕ್ಕೆ ಬರದೇ ಇರುವುದರಿಂದ ನಿಮ್ಮ ಒಬ್ಬ ಭಗವಂತ ಇದ್ದಾನಲ್ಲ, ಅವನು ಇದ್ದಾನಂತ ಹೇಳೋದಕ್ಕೆ ಏನು ಪ್ರಮಾಣ ಅಂತ ಕೇಳಿದರೆ ಇದು ಉತ್ತರ ಅಲ್ಲ. ಪ್ರತ್ಯಕ್ಷ ಪ್ರಮಾಣದಿಂದಾಗಿ ಭಗವಂತ ಇದ್ದಾನೆ ಅಂತ ನಾವು ಹೇಳ್ತೇವೆ ಅಂತ ಹೇಳುವಂತಹದ್ದು ಸಾಧ್ಯ ಇಲ್ಲ. ಹಾಗಾಗಿ ಈ ಪ್ರಮಾಣದಿಂದ ಭಗವಂತನ ಅಸ್ತಿತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಬರುವುದಿಲ್ಲ. ಇದು ಪ್ರಬಲವಾದ ಪ್ರಮಾಣ, ಪ್ರಪಂಚದಲ್ಲಿ ಮೊದಲು ನಮ್ಮ ಕಣ್ಣಿಗೆ ಅಥವಾ ನಮ್ಮ ಬದುಕಿಗೆ ಸಿಗತಕ್ಕಂತಹ ಪ್ರಮಾಣ. ಅದು ದುರ್ಬಲ ಆಯಿತು ಅಂದ ಮೇಲೆ ಇನ್ನೂ ಒಂದು ಪ್ರಮಾಣ ಇದೆ, ಅದಕ್ಕೆ ಅನುಮಾನ ಅಂತ ಹೆಸರು. ಈ ಅನುಮಾನ ಅಂದರೆ ಕನ್ನಡದ್ದಲ್ಲ, ಕನ್ನಡದಲ್ಲಿ ಅನುಮಾನ ಅಂದರೆ ಸಂಶಯ ಅಂತ ಅರ್ಥ, ಡೌಟ್ ಅಂತ. ಆದರೆ ಸಂಸ್ಕೃತದಲ್ಲಿ ಅನುಮಾನ ಅಂದರೆ ಅದು ಒಂದು ಪ್ರಮಾಣವೇ, ಆದರೆ ಅದು ಸ್ವತಂತ್ರವಾದ ಪ್ರಮಾಣ ಅಲ್ಲ. ಕಣ್ಣು ಒಂದು ವಸ್ತುವನ್ನು ಗುರುತಿಸಬೇಕು ಅಂತಾದರೆ ಇನ್ನು ಯಾವುದೋ ಒಂದು ಇಂದ್ರಿಯದ ಸಹಕಾರ ಬೇಕಾಗಿಲ್ಲ. ಅದಕ್ಕೆ ಕಿವಿ ಅದಕ್ಕೆ ಸಹಾಯ ಮಾಡಬೇಕು, ನಾಲಿಗೆ ಸಹಾಯ ಮಾಡಬೇಕು ಅಂತ ಇಲ್ಲ. ಕಣ್ಣು ತಾನೇ ತಾನಾಗಿ ಒಂದು ವಸ್ತುವನ್ನು ಗ್ರಹಣ ಮಾಡುತ್ತೆ. ಪರಿಕರಗಳು ಬೇಕು, ಬೆಳಕು ಬೇಕು, ಕಣ್ಣಿನಲ್ಲಿ ದೃಷ್ಟಿ ಸಾಮರ್ಥ್ಯ ಬೇಕು, ಇದೆಲ್ಲ ಬೇಕು, ಒಪ್ಪಿಕೊಳ್ತೇವೆ. ಆದರೆ ಇದೆಲ್ಲವೂ ಇದ್ದಾಗ ಕಣ್ಣು ಇನ್ಯಾವುದೋ ಒಂದು ಸಹಕಾರದಿಂದ ಒಂದು ವಸ್ತುವನ್ನು ಗ್ರಹಣ ಮಾಡುವುದಲ್ಲ, ಸ್ವತಂತ್ರವಾಗಿ ಗ್ರಹಣ ಮಾಡುತ್ತೆ. ಅನುಮಾನ ಅಂದರೆ ಅದು ಅಸ್ವತಂತ್ರವಾದ ಪ್ರಮಾಣ ಹೊರತು ಸ್ವತಂತ್ರವಾದ ಪ್ರಮಾಣ ಅಲ್ಲ, ಡಿಪೆಂಡೆಂಟ್ ಹೊರತು ಇಂಡಿಪೆಂಡೆಂಟ್ ಅಲ್ಲ. ಅದು ಹೇಗೆ ಒಂದು ವಸ್ತುವನ್ನು ಸಾಧನೆ ಮಾಡುತ್ತೆ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆ ನಿಮಗೆ ಕೊಡಬೇಕು ಅಂತಾದರೆ ಶಾಸ್ತ್ರ ಪ್ರಪಂಚದಲ್ಲಿ ಒಂದು ಪ್ರಸಿದ್ಧವಾದ ಉದಾಹರಣೆ ಏನು, ಪರ್ವತ ವನ್ನಿಮಾನ್ ಅಂತ, ಧೂಮಾತ್ ಅಂತ ಒಂದು ತರ್ಕವನ್ನು ಪ್ರಯೋಗ ಮಾಡಿದ್ದಾರೆ. ಸಾಮಾನ್ಯವಾದ ತರ್ಕ ಇದು, ಒಂದು ಸಂಸ್ಕೃತ ಕರೀಲಿಕ್ಕೆ ಪ್ರಾರಂಭ ಮಾಡಿದವನಿಗೆ ಗೊತ್ತಿರಬೇಕಾದ ಒಂದು ತರ್ಕ ಇದು. ಇದು ಏನು ಹೇಳುತ್ತೆ ಅಂದರೆ ಈ ಪ್ರಮಾಣ ಪರ್ವತದಲ್ಲಿ ಬೆಂಕಿ ಇದೆ ಅಂತ ಹೇಳುವುದನ್ನು ಸಾಧನೆ ಮಾಡುತ್ತೆ. ಕಾರಣ ಏನು ಕೊಡ್ತಾರೆ ಅಂದರೆ ಕುಮಾರ ಪರ್ವತದಲ್ಲಿ ದೂರದಲ್ಲಿ ಏನೋ ಒಂದು ಕಡೆ ಬೆಂಕಿ ಹತ್ತಿದೆ ಅಂತ ಹೇಳೋದಕ್ಕೆ ಏನು ಕಾರಣ ಕೊಡ್ಬೋದು ನಾವು ಅಂದರೆ ನಮ್ಮ ಕಣ್ಣಿಗೆ ಹೊಗೆ ಕಾಣಿಸ್ತಾ ಇದೆ. ಆದ್ದರಿಂದ ಬೆಂಕಿ ಕಾಣಿಸದೇ ಇದ್ದರೂ ಕೂಡ ಬೆಂಕಿ ಇದೆ ಅಂತ ಹೇಳೋದು ಖಚಿತ, ಯಾಕೆ ಅಂದರೆ ಹೊಗೆ ಕಾಣಿಸ್ತಾ ಇದೆ ಅಂತ. ಹಾಗಾದರೆ ಈ ಪ್ರಮಾಣ ಸಮರ್ಥನೆ ಮಾಡೋದು ಯಾವುದನ್ನು, ಬೆಂಕಿಯನ್ನು. ಕಣ್ಣಿಗೆ ಕಾಣಿಸದೇ ಇದ್ದರೂ ಕೂಡ ಬೆಂಕಿ ಇದೆ ಅಂತ ಈ ಪ್ರಮಾಣ ಕರಾರುವಾಕ್ಕಾಗಿ ಹೇಳುತ್ತೆ. ಆದರೆ ಇದಕ್ಕೆ ಇನ್ನೊಂದು ಪ್ರಮಾಣದ ಅವಲಂಬನೆ ಇದೆ. ಏನೆಂದರೆ ಧೂಮ ಮಾತ್ರ ಕಣ್ಣಿಗೆ ಕಾಣಿಸಬೇಕು, ಹೊಗೆಯೂ ಕಣ್ಣಿಗೆ ಕಾಣಿಸದೇ ಇದ್ರೆ ಈ ಅನುಮಾನ ಬೆಂಕಿಯನ್ನು ಸಮರ್ಥನೆ ಮಾಡುವುದಿಲ್ಲ. ಬೆಂಕಿ ಇದೆ ಅಂತ ಸಮರ್ಥನೆ ಮಾಡಲಿಕ್ಕೆ ಪ್ರತ್ಯಕ್ಷೇಂದ್ರಿಯದ ಸಹಕಾರವನ್ನು ಬಯಸುತ್ತೆ ಇದು. ಕಣ್ಣು ಏನಾದರೂ ಹೊಗೆಯನ್ನು ಕಾಣಿಸಿಕೊಟ್ರೆ ಮಾತ್ರ ಬೆಂಕಿ ಇದೆ ಅಂತ ಈ ಪ್ರಮಾಣ ಸಮರ್ಥನೆ ಮಾಡುತ್ತೆ. ಹಾಗಾದರೆ ಕಾಣುವ ಒಂದರಿಂದ ಕಾಣದ ಒಂದನ್ನು ಪ್ರತಿಪಾದನೆ ಮಾಡತಕ್ಕಂಥ ಪ್ರಮಾಣಕ್ಕೆ ಅನುಮಾನ ಅಂತ ಹೆಸರು. ಕಾಣುವ ಹೊಗೆಯಿಂದಾಗಿ ಕಾಣದೇ ಇದ್ರೂ ಕೂಡ ಬೆಂಕಿ ಇದೆ ಅಲ್ಲಿ ಅಂತ ಸಮರ್ಥನೆ ಮಾಡಲಿಕ್ಕೆ ಕಾರಣವಾದ ಪ್ರಮಾಣವನ್ನು ಅನುಪ್ರಮಾಣ ಅಥವಾ ಅನುಮಾನ ಅಂತ ಹೆಸರು. ಅನು ಅಂದರೆ ಅನುಸೃತ್ಯ ಅಂತ, ಅನುಸರಿಸಿಕೊಂಡು. ಯಾವುದನ್ನು ಅನುಸರಿಸಿಕೊಂಡು? ಮಾನ, ಪ್ರತ್ಯಕ್ಷ ಪ್ರಮಾಣವನ್ನು ಅಥವಾ ಇನ್ಯಾವುದೋ ಒಂದು ಪ್ರಮಾಣವನ್ನು ಅನುಸರಿಸಿಕೊಂಡು ಇದು ಪ್ರಮಾಣ ಹೊರತು ಸ್ವತಂತ್ರವಾದ ಪ್ರಮಾಣ ಅಲ್ಲ. ಇದಕ್ಕೆ ಹೇಗೆ ಆ ಸಾಮರ್ಥ್ಯ ಬಂತು, ಈ ಪ್ರಮಾಣಕ್ಕೆ ಬೆಂಕಿಯನ್ನು ಸಮರ್ಥನೆ ಮಾಡತಕ್ಕಂಥ ಸಾಮರ್ಥ್ಯ ಹೇಗೆ ಬಂತು ಅಂತ ಕೇಳಿದರೆ, ಸಹಚರ್ಯ ಅಂತ ಒಂದು ಪ್ರಪಂಚದಲ್ಲಿ ನಮ್ಮ ಅನುಭವಕ್ಕೆ ಬರುವಂತಹ ಒಂದು ವ್ಯವಸ್ಥೆ. ಸಹಚರ್ಯ ಅಂದ್ರೆ ಜೊತೆಯಾಗೇ ಇರುವಂತಹದ್ದು, ಸಹಚರ ಭಾವ. ಉದಾಹರಣೆಗೆ ಹೊಗೆ ಮತ್ತು ಬೆಂಕಿ ಜೊತೆ ಜೊತೆಯಾಗಿಯೇ ಇರುವಂತಹದ್ದು ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಕಂಡಿದ್ದೇವೆ. ಕೆಲವು ಕಡೆ ಇಲ್ಲದೇ ಇರಬಹುದು. ಉದಾಹರಣೆಗೆ ಕಾದ ಕಬ್ಬಿಣದಲ್ಲಿ ಬೆಂಕಿ ಕಾಣಿಸುತ್ತೆ, ಹೊಗೆ ಕಾಣಿಸದೇ ಇರಬಹುದು. ಮತ್ತೆ ಸಾಮಾನ್ಯವಾಗಿ ನಾವೆಲ್ಲ ಕಂಡುಕೊಂಡಂತೆ ಅಡುಗೆ ಮನೆಯಲ್ಲಿ ಇರಬಹುದು, ಯಾಗಶಾಲೆಯಲ್ಲಿ ಇರಬಹುದು, ಎಲ್ಲೆಲ್ಲೇ ಬೆಂಕಿ ಇದೆಯೋ ಅಲ್ಲಿ ಹೊಗೆ ಇಲ್ಲದೇ ಇರುವಂತಹದ್ದು ನಾವು ಕಂಡಿಲ್ಲ. ಹಾಗಾಗಿ ಹೊಗೆ ಇದ್ರೆ ಒಂದು ಖಚಿತ, ಏನು ಅಂದ್ರೆ ಬೆಂಕಿ ಇದೆ ಅಂತ. ಇದು ಬೇರೆ ಬೇರೆ ಕಡೆ ಕಂಡದ್ದರಿಂದ ಎಲ್ಲೇ ಒಂದು ಕಡೆ ಕಾಣದೇ ಹಿಂದೆ ಕಾಣದೇ ಇದ್ದಲ್ಲಿಯೂ ಕೂಡ ಅದು ಕಂಡ್ರೆ, ಇಲ್ಲೆಲ್ಲ ಕಂಡಾಗ ಎಲ್ಲ ಹೊಗೆ ಇದ್ದಾಗ ಬೆಂಕಿ ಇದ್ದದ್ದರಿಂದ ಕುಮಾರ ಪರ್ವತದಲ್ಲಿ ನಾವು ಖಂಡಿತ ಹೊಗೆ ಕಂಡಾಗ ಬೆಂಕಿ ಇದೆ ಅಂತ ಹೇಳ್ತೇವೆ. ಅಲ್ಲಿ ನಾವು ಇಷ್ಟವರೆಗೆ ನೋಡದಿರ್ಬೋದು, ಇದೇ ಪ್ರಥಮವಾಗಿ ಒಂದು ಸಣ್ಣ ಮಗು ನೋಡಿರ್ಬೋದು, ಇಷ್ಟವರೆಗೆ ಯಾವತ್ತು ಕುಮಾರ ಪರ್ವತ ನೋಡದೇ ಇರತಕ್ಕಂಥ ಒಂದು ಮಗು ಇರಬಹುದು, ಪರ್ವತವನ್ನೇ ನೋಡಿದ ಮಗು ಬೆಂಕಿಯಲ್ಲಿ ಕಾಣಿಸಿರುತ್ತೆ, ಅದು ಕಂಡೇ ಇರುವುದಿಲ್ಲ ಅಂತ ಇಟ್ಕೊಳ್ಳಿ. ಅಂತ ಮಗವನ್ನು ಕರ್ಕೊಂಡಾಗಲೇ ಅದು ಹೇಳುತ್ತೆ, ಅಮ್ಮ ನೋಡು ಅಲ್ಲಿ ಬೆಂಕಿ ಬಿದ್ದಿದೆ ಅಂತ. ಕಾಣಿಸ್ತಾ ಇದೆಯಾ ಅಂತ ಕೇಳಿದ್ರೆ, ಇಲ್ಲ, ಮತ್ತೆ ಹೇಗೆ ಹೇಳಿದ್ವಿ, ಹೊಗೆ ಇದೆಯಲ್ಲ ಅಲ್ಲಿ ಅಂತ. ಹಾಗಾದ್ರೆ ಯಾವ ಎರಡು ವಸ್ತುಗಳಿಗೆ ನಿಯತವಾದ ಸಹಚರ್ಯ ಇದೆಯೋ, ಯಾವತ್ತು ಎರಡು ಜೊತೆ ಜೊತೆಯಾಗಿಯೇ ಇರುತ್ತೋ, ಆ ಎರಡು ಪದಾರ್ಥಗಳಲ್ಲಿ ಒಂದು ಇದ್ದಾಗ ಇನ್ನೊಂದು ಇದೆ ಅಂತ ಹೇಳುವಂತಹದ್ದನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ. ಇದಕ್ಕೆ ಅನುಪ್ರಮಾಣ, ಪ್ರತ್ಯಕ್ಷವನ್ನು ಅನುಸರಿಸಿರುವ ಪ್ರಮಾಣ ಎಂಬ ಕಾರಣಕ್ಕೆ ಇದು ಡಿಪೆಂಡೆಂಟ್ ಪ್ರಮಾಣ, ಅಂದರೆ ಅವಲಂಬಿಸಿರುವ ಪ್ರಮಾಣ. ಪ್ರತ್ಯಕ್ಷವೆಂಬ ಒಂದು ಕಣ್ಣು ಎಂಬ ಒಂದು ಇಂದ್ರಿಯ ಹೊಗೆಯನ್ನು ಕಾಣಿಸಿಕೊಟ್ಟದ್ದರಿಂದ ಈ ಪ್ರಮಾಣ ಏನು ಮಾಡಿತು, ನಮ್ಮ ಮನಸ್ಸು ಏನು ಮಾಡಿತು ಅಂತ ಹೇಳಿದರೆ, ಬೆಂಕಿ ಇದೆ ಅಂತ ಗ್ರಹಣ ಮಾಡಿತು ಕಣ್ಣಿಗೆ ಕಾಣಿಸದೇ ಇದ್ದಾಗಲೂ ಕೂಡ. ಹಾಗಾಗಿ ಕಾಣುವ ಒಂದರಿಂದ ಅಂದರೆ ಹೊಗೆಯಿಂದ ಕಾಣದ ಇನ್ನೊಂದನ್ನು ಅಂದರೆ ಬೆಂಕಿಯನ್ನು ಸಮರ್ಥನೆ ಮಾಡತಕ್ಕಂತಹ ಒಂದು ಪ್ರಮಾಣ ಇದ್ರೆ ಅದಕ್ಕೆ ಅನುಮಾನ ಅಥವಾ ಅನುಪ್ರಮಾಣ ಅಂತ ಹೆಸರು. ಭಗವಂತನನ್ನು ಈ ಪ್ರಮಾಣದಿಂದ ನಾವೇನಾದರೂ ಗುರುತಿಸಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿದರೆ ಇದು ಭಗವಂತನ ವಿಷಯದಲ್ಲಿ ಇದು ಕೂಡ ದುರ್ಬಲ ಆಗಿಬಿಡುತ್ತೆ. ಯಾಕೆ ಅಂತ ಕೇಳಿದರೆ, ಹೇಗೆ ಹೊಗೆ ಮತ್ತು ಬೆಂಕಿಗಳು ಅಡುಗೆ ಮನೆಯಲ್ಲಿ, ಯಾಗಶಾಲೆಯಲ್ಲಿ ಅಥವಾ ಕಮ್ಮಾರರ ಕೊಟ್ಟಿಗೆಯಲ್ಲಿ ಅನೇಕ ಕಡೆ ಜೊತೆ ಜೊತೆಯಾಗಿ ಕಂಡದ್ದರಿಂದ ಹೊಗೆ ಇರೋದ್ರಿಂದ ಬೆಂಕಿ ಇದೆ ಅಂತ ಖಚಿತಕ್ಕೆ ಬರುವ ಹಾಗೆ, ಯಾವತ್ತೂ ಭಗವಂತನ ಜೊತೆಗೇ ಇರುವಂತಹ ಯಾವುದಾದ್ರೂ ಒಂದು ಪದಾರ್ಥ ನಮ್ಮ ಕಣ್ಣಿಗೆ ಕಂಡರೆ, ಯಾವತ್ತೂ ಇದು ಭಗವಂತನ ಬಿಟ್ಟು ಇದ್ದಿಲ್ಲ, ಆದ್ರಿಂದ ಇದು ಇದ್ಮೇಲೆ ಅದು ಇರಲೇಬೇಕು ಅಂತ ನಾವು ಹೇಳಬಹುದಿತ್ತೋ ಏನೋ. ಆದರೆ ಭಗವಂತನಿಗೆ ನಿಯತವಾಗಿ ಸಹಚರವಾಗಿರತಕ್ಕಂಥ ಒಂದು ವಸ್ತು ನಮಗೆ ಕಂಡಿಲ್ಲ. ಯಾಕೆಂದ್ರೆ ಭಗವಂತನೇ ಕಂಡಿಲ್ಲ ನಮಗೆ, ಅವನ ಜೊತೆಗೆ ಇರುವಂತಹ ಪದಾರ್ಥ ನಾವು ಕಾಣುವುದು ಹೇಗೆ ಹೇಳಿ? ಬೆಂಕಿ ಕಂಡರೆ ಬೆಂಕಿ ಜೊತೆಗಿರತಕ್ಕಂಥ ಇನ್ನೊಂದು ಪದಾರ್ಥ ನಾವು ಕಾಣಲಿಕ್ಕೆ ಸಾಧ್ಯ. ಬೆಂಕಿಯೇ ಕಾಣದವನಿಗೆ ಬೆಂಕಿ ಜೊತೆಗೆ ಇರತಕ್ಕಂಥ ಹೊಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಹೊಗೆಯ ಜೊತೆಗೆ ಇರುವಂತಹ ಬೆಂಕಿಯನ್ನು ಕಾಣಲಿಕ್ಕೂ ಸಾಧ್ಯ ಆಗುವುದಿಲ್ಲ. ಹಾಗಾದ್ರೆ ಇದೆರಡೂ ಕಾಣಬೇಕಾದ್ದು ಮುಖ್ಯ ಬೇರೆ ಕಡೆ. ಆವಾಗ ಒಂದು ಕಂಡಾಗ ಇನ್ನೊಂದನ್ನು ಹೇಳಬಹುದು ಕಾಣದೇ ಇದ್ದದನ್ನು. ಯಾವತ್ತು ಯಾರು ಬೆಂಕಿಯನ್ನೇ ನೋಡಿರಲ್ವೋ, ಯಾರು ಯಾವತ್ತು ಹೊಗೆಯನ್ನೇ ನೋಡಿರಲ್ವೋ, ಅವರಿಗೆ ಹೊಗೆ ಕಂಡಾಗ ಬೆಂಕಿ ಅನುಭವ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಗವಂತನನ್ನೇ ಕಾಣದೇ ಇದ್ದವನಿಗೆ, ಭಗವಂತನ ಜೊತೆಗಿರುವಂತಹ ಪದಾರ್ಥವನ್ನು ಕಾಣದೇ ಇದ್ದವನಿಗೆ ಭಗವಂತ ಇದ್ದಾನಂತ ಸಮರ್ಥನೆ ಮಾಡಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ? ಹಾಗಾಗಿ ಯಾವತ್ತಾದರೂ ಭಗವಂತನ ಜೊತೆಗೆ ಇರತಕ್ಕಂಥ ಒಂದು ವಸ್ತುವಿನ ಕಾಣಿಕೆಯಿಂದ ಕಾಣದ ಭಗವಂತನನ್ನು ಇದ್ದಾನೆ ಅಂತ ಹೇಳಬಹುದಿತ್ತೋ ಏನೋ, ಅಂತಹ ಒಂದು ಅನುಪ್ರಮಾಣ ಇಲ್ಲದೇ ಇರುವುದರಿಂದ, ಅನುಮಾನ ಎಂಬ ಪ್ರಮಾಣವೂ ಇಲ್ಲದೇ ಇರುವುದರಿಂದ ಅದೂ ಕೂಡ ಭಗವಂತನ ಅಸ್ತಿತ್ವಕ್ಕೆ ಒಂದು ಪುರಾವೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾದರೆ ಇನ್ನೊಂದು ಪ್ರಮಾಣ ಕೊಡಬಹುದು, ಉಪಮಾನ ಅಂತ ಒಂದು ಪ್ರಮಾಣ ಇದೆ. ಉಪಮಾನ ಅಂದರೆ ಸಾದೃಶ್ಯ ಅಂತ. ಈಗ ಒಂದು ಹುಲಿಯ ಬಗ್ಗೆ ಒಂದು ಮಗು ಹೇಳುತ್ತೆ, ನನಗೆ ಇವತ್ತೇ ಹುಲಿ ನೋಡಲೇಬೇಕು ಅಂತ. ಇಲ್ಲ ಮಗ, ಅದು ಮೈಸೂರು ಮೃಗಾಲಯಕ್ಕೂ ಅಥವಾ ಎಲ್ಲಿಯಾದರೂ ದೂರ ಹೋದರೆ ಸಿಗುತ್ತೆ, ನನಗೆ ಈಗ ನೋಡಲೇಬೇಕು ಅಂತ ಒಂದು ಮಗು ಹಠ ಹೇಳುತ್ತೆ. ಯಾಕಂದರೆ ಮಾಸ್ಟರ್ ಮತ್ತೆ ಹೇಳಿದ್ದಾರೆ ಇವತ್ತು ನಮ್ಮ ಶಾಲೆಯಲ್ಲಿ, ಹುಲಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ. ನನಗೆ ನೋಡಲೇಬೇಕಮ್ಮ ಅಂತ ಹಠ ಹೇಳಿದರೆ ಅಮ್ಮ ಏನು ಹೇಳ್ತಾಳೆ ಅಂತ ಹೇಳಿದರೆ, ಈಗ ಹುಲಿ ಅಂತೂ ಸಿಗೋದಿಲ್ಲ ಮಗು, ಆದರೆ ಬೆಕ್ಕು ಇದೆ ನೋಡು, ಇದರ ಹಾಗೆ ಸ್ವಲ್ಪ ದೊಡ್ಡದಾಗಿ ಇದೇ ರೀತಿ ಉಗುರು ಇದೇ ರೀತಿ ಗಾತ್ರ ಇದ್ದು ಇದು ದೊಡ್ಡದಾಗಿರುತ್ತೆ, ಇದು ಇಲಿ ಹಿಡಿದ್ರೆ ಅದು ಇನ್ಯಾವುದೋ ದೊಡ್ಡದನ್ನು ಹಸುವನ್ನೇ ಹಿಡಿದು ಬಿಡುತ್ತೆ ಅಷ್ಟು ದೊಡ್ಡದಾಗಿದೆ ಅಂತ ಮಗುವಿಗೆ ಹೇಳಿದರೆ ಸ್ವಲ್ಪ ಮಟ್ಟಿಗೆ ಮಗುವಿಗೆ ಒಂದು ಆಲೋಚನೆ ಬರುತ್ತೆ, ಓ ಇದಕ್ಕೆ ಸದೃಶವಾದ್ದು ಅದು ಅಂತ. ಹಾಗಾಗಿ ಸಾದೃಶ್ಯ ಎಂಬ ಒಂದು ಪ್ರಮಾಣದಿಂದ ಒಂದು ವಸ್ತುವಿನ ಪರಿಚಯವನ್ನು ಅಸ್ಪಷ್ಟವಾಗಿ ಆದರೂ ಮಾಡಿಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಭಗವಂತನಿಗೆ ಸದೃಶವಾದ ಒಂದು ಪದಾರ್ಥ ಇದೆ ಅಂತ ಆದರೂ ನಾವು ಹೇಗೆ ಹೇಳುದು? ಅಲ್ಲಿ ಆದರೆ ಏನು, ಅಮ್ಮ ಹುಲಿಯನ್ನು ನೋಡಿದ್ದರಿಂದ, ಬೆಕ್ಕನ್ನು ನೋಡಿದ್ದರಿಂದ ಅಮ್ಮನಿಗೆ ಧೈರ್ಯ, ಬೆಕ್ಕಿನ ಹಾಗೆ ಹುಲಿ ಇದೆ ಅಂತ ಮಗುವಿಗೆ ಹೇಳಲಿಕ್ಕೆ ಧೈರ್ಯ ಇದೆ. ಭಗವಂತನನ್ನೇ ನೋಡದ ಮಂದಿ ಭಗವಂತನಿಗೆ ಸದೃಶವಾದ ಒಂದು ಪದಾರ್ಥವನ್ನು ಈ ಜಗತ್ತಲ್ಲಿ ಹೇಗೆ ನೋಡಲಿಕ್ಕೆ ಸಾಧ್ಯ? ಹಾಗಾಗಿ ಒಂದು ಪದಾರ್ಥ ಭಗವಂತನ ಸದೃಶವಾದ ಒಂದು ಪದಾರ್ಥ ಇದೆ ಎಂಬ ಕಾರಣ ಕೊಟ್ಟು ಇದರ ಹಾಗೆ ಭಗವಂತ ಇದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯವೋ ನಮ್ಮ ಕೈಯಲ್ಲಿ? ಇಲ್ಲ. ಹಾಗಾದರೆ ಉಪಮಾನ ಎಂಬ ಒಂದು ಪ್ರಮಾಣದಿಂದ ಭಗವಂತನ ಅಸ್ತಿತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾದರೆ ಇನ್ನುಳಿದು ಒಂದೇ ಒಂದು ಪ್ರಮಾಣ, ಅದು ಶಬ್ದ. ಮಂದಿ ಸಾಮಾನ್ಯವಾಗಿ ಪ್ರಮಾಣ ತ್ರಯಗಳನ್ನೇ ಹೇಳುವುದು, ಪ್ರತ್ಯಕ್ಷ ಆಗಮ ಅನುಮಾನವನ್ನು ಹೇಳುವುದು. ಕೆಲವರು ಮಾತ್ರ ಉಪಮಾನವನ್ನು ಪ್ರತ್ಯೇಕ ಪ್ರಮಾಣ ಅಂತ ಒಪ್ಪಿಕೊಳ್ತಾರೆ. ಇರಲಿ ಬಿಡಿ, ಇನ್ನು ಒಂದೇ ಒಂದು ಪ್ರಮಾಣ ಉಳಿದಿರುವುದು ಈ ಪ್ರಪಂಚದಲ್ಲಿ, ಯಾವುದು ಅಂದರೆ ಶಬ್ದ ಎಂಬ ಒಂದು ಪ್ರಮಾಣ. ಶಬ್ದ ಎಂಬ ಪ್ರಮಾಣದಿಂದಲೂ ಕೂಡ ಒಂದು ವಸ್ತುವನ್ನು ಪರಿಚಯ ಮಾಡಿಸಿಕೊಡ್ಲಿಕ್ಕೆ ಆಗತ್ತೆ. ಉದಾಹರಣೆಗೆ ಒಂದು ಪುಸ್ತಕ ಇಲ್ಲಿ ಇದ್ರೆ ನಾನು ನಿಮಗೆ ಹೇಳ್ಬೋದು, ನೋಡಿ ಇದು ಪುಸ್ತಕ ಅಂತ ನಿಮಗೆ ಪರಿಚಯ ಮಾಡಿಸಿಕೊಡ್ಬೋದು. ನಿಮಗೆ ಪರಿಚಯ ಮಾಡಿಸಿಕೊಟ್ಟದ್ದು ಯಾವುದು ಅಂದರೆ ನನ್ನ ಶಬ್ದ, ಬಾಯಿಂದ ಹೊರಟ ಶಬ್ದ, ಆಗಮ ಅಂತ ಹೇಳ್ತಾರೆ ಇದಕ್ಕೆ. ಈ ಶಬ್ದದಿಂದ ನಿಮಗೆ ನಾನು ಮಡಕೆಯನ್ನು, ಪುಸ್ತಕವನ್ನು, ಹಸುವನ್ನು ಪರಿಚಯ ಮಾಡಿಸಿಕೊಡ್ತೇನೆ. ಹಸು ಯಾವುದು ಅಂತ ಕೇಳಿದ್ರೆ ಕೂಡಲೇ ಹಿಡ್ಕೊಂಡು ಬಂದು ಹೇಳ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸಿಬಿಟ್ಟು ಇದು ಹಸು ಅಂತ ನಿಮಗೆ ಹೇಳ್ತೇನೆ, ಗೊತ್ತಾಗಿಬಿಡುತ್ತೆ ಕೂಡಲೇ. ಇದರಿಂದ ಭಗವಂತನನ್ನು ಹೇಳೋಣ. ಭಗವಂತ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಾನು ಶಬ್ದದಿಂದ ನಿಮಗೆ ಪರಿಚಯ ಮಾಡಿಸಿಕೊಡ್ತೇನೆ ಅಂತ ಹೇಳಿದರೆ ಅದು ಭಗವಂತನ ವಿಷಯದಲ್ಲಿ ವಿಫಲವಾಗುತ್ತೆ. ಯಾಕೆ ಅಂದರೆ ಶಬ್ದಕ್ಕೆ ಒಂದು ನಿರ್ದಿಷ್ಟವಾದ ಸಾಮರ್ಥ್ಯ ಇರುವುದು ಹೊರತು ಅದಕ್ಕಿಂತ ಅತಿಶಯವಾದ ಸಾಮರ್ಥ್ಯ ಶಬ್ದಕ್ಕೆ ಇಲ್ಲ. ಆ ಕಾರಣದಿಂದ ಶಬ್ದವು ಒಂದು ರೀತಿಯಲ್ಲಿ ದುರ್ಬಲ. ಯಾಕೆಂದರೆ ಶಬ್ದ ಎಷ್ಟನ್ನು ಮಾಡಬಲ್ಲದು ಅಂದರೆ, ನಿಮಗೆ ಯಾವ ವಸ್ತುವಿನ ಪರಿಚಯ ಮೊದಲೇ ಇದೆಯೋ ಅದನ್ನು ನಾನು ಶಬ್ದದಿಂದ ಪರಿಚಯ ಮಾಡಿಸಿಕೊಡ್ಬೋದು. ನೀವು ಮಡಕೆಯನ್ನು ಮೊದಲೇ ನೋಡಿದ್ರೆ ಇದು ಮಡಕೆ ಅಂತ ನಾನು ನಿಮಗೆ ಪರಿಚಯ ಮಾಡಿಸಿಕೊಡ್ಬೋದು. ನೀವು ಪುಸ್ತಕವನ್ನು ಮೊದಲೇ ನೋಡಿದ್ದಿದ್ರೆ, ನಿಮಗೆ ಪರಿಚಯ ಇದ್ರೆ ಪುಸ್ತಕದ್ದು, ನಾನು ಶಬ್ದದಿಂದ ಇದು ಪುಸ್ತಕ ನೋಡಿ ಅಂತ ನಾನು ಹೇಳ್ಬೋದು. ಅಥವಾ ನಿಮಗೆ ಆ ಪುಸ್ತಕ ಪರಿಚಯ ಮಾಡಿಸಿಕೊಳ್ಳುವ ಅಗತ್ಯ ಇಲ್ಲದಿದ್ರು ಕೂಡ ಈ ಪುಸ್ತಕವನ್ನು ಎತ್ಕೊಂಡು ಆ ಕಡೆ ಹೋಗಿ ಅಂತಾದ್ರೂ ನಾನು ಹೇಳ್ಬೋದು. ಹಾಗಾಗಿ ಶಬ್ದ ಏನು ಮಾಡುತ್ತೆ ಅಂದರೆ, ನಿಮಗೆ ಮೊದಲೇ ಗೊತ್ತಿದ್ದ ಒಂದು ವಸ್ತುವನ್ನು ತಾನು ಪರಿಚಯ ಮಾಡಿಸಿಕೊಡುತ್ತೆ. ಹಾಗಾದರೆ ಅಪರಿಚಿತವಾದ ವಸ್ತುವನ್ನು ಪರಿಚಯ ಮಾಡಿಸುವಲ್ಲಿ ಶಬ್ದವೂ ಕೂಡ ಸಮರ್ಥ ಆಗೋದಿಲ್ಲ, ಅದು ಅಸಮರ್ಥವೇ. ಉದಾಹರಣೆಗೆ ನಾನು ಹೇಳುವುದಾದರೆ, ಒಂದು ಕಾಫಿಯ ರುಚಿ ಹೇಗಿದೆ ಅಂತ ನಾನು ಕೇಳಿದರೆ, ಈಗ ನಿಮಗೆ ಒಂದು ದಾಳಿಂಬೆಯ ರುಚಿ ಹೇಗಿದೆ ಅಂತ ಕೇಳಿದರೆ ನೀವೇನು ಹೇಳ್ತೀರಾ? ಅಥವಾ ಒಂದು ಕಿತ್ತಳೆಯ ರುಚಿ ಹೇಗಿದೆ ಅಂತ ಹೇಳಿದರೆ ಏನು ಹೇಳ್ತೀರಿ ಅಂತ ಹೇಳಿದರೆ, ನಿಂಬೆಹಣ್ಣಿನ ಹಾಗೆ ಒಂದು ಸ್ವಲ್ಪ ಹುಳಿಯಾಗಿದೆ ಅಂತ. ಹಾಗಾದರೆ ಅದು ನಿಂಬೆಹಣ್ಣೆಯ ಅಂತ ಕೇಳಿದರೆ ಅಲ್ಲ ಅಂತ ಹೇಳ್ತೀರಿ, ಯಾಕೆಂದರೆ ಸ್ವಲ್ಪ ಸಿಹಿಯೂ ಆಗಿದೆ ಅಂತ ಹೇಳ್ತೀರಿ. ಸಿಹಿ ಅಂದರೆ ಹೇಗೆ, ಬೆಲ್ಲದ ಹಾಗೆ ಅಂತ ಕೇಳಿದರೆ ಅದೂ ಅಲ್ಲ ಅಂತ ಹೇಳ್ತೀರಿ ನೀವು. ಹಾಗಾದರೆ ಯಾವ ವ್ಯಕ್ತಿ ಇಷ್ಟವರೆಗೆ ಯಾವತ್ತೂ ದಾಳಿಂಬೆಯನ್ನು ಅಥವಾ ಕಿತ್ತಳೆಯನ್ನು ತಿನ್ನಲಿಲ್ಲವೋ ಅವನಿಗೆ ಬರೇ ಶಬ್ದದಿಂದ ನೀವು ಅವರಿಗೆ ರುಚಿಯನ್ನು ಪರಿಚಯ ಮಾಡಿಸಿಕೊಡ್ಲಿಕ್ಕೆ ಆಗತ್ತಾ ನಿಮಗೆ? ಅಂದರೆ ದಾಳಿಂಬೆ ತಿಂದೇ ಇಲ್ಲ ಒಬ್ಬ ವ್ಯಕ್ತಿ, ಒಂದು ಮಗು ಇಷ್ಟವರೆಗೆ ಅವನು ಆ ಮಗು ಮಾವಿನ ಹಣ್ಣು ತಿನ್ನಲಿಲ್ಲ, ಹೇಗೆ ಪರಿಚಯ ಮಾಡಿಸಿಕೊಡ್ತೀರಿ? ಮಾವಿನ ಹಣ್ಣು ರುಚಿ ಹೇಗಿದೆ ಅಮ್ಮ ಅಂತ ಕೇಳಿದರೆ, ಅದು ಸಿಹಿಯಾಗಿದೆ ಅಂತ ಕೇಳಿದರೆ ಮಗು ಹೇಳುತ್ತೆ ಸೇಬಿನ ಹಾಗೋ ಅಂತ. ಅಲ್ಲ ಮಗ, ಸ್ವಲ್ಪ ಕಹಿಯೂ ಇದೆ ಅಂತ ಹೇಳಿದರೆ ಅದು ಕೇಳುತ್ತೆ ಹೇಗೆ ಅಂತ ಹೇಳಿದರೆ, ಅದು ಲಿಂಬೆ ಹಣ್ಣಿನ ಹಾಗೋ ಅಂತ ಕೇಳುತ್ತೆ. ನೀವೇನು ಹೇಳ್ತೀರಿ, ಅದು ಹಾಗೂ ಅಲ್ಲ ಹೀಗೂ ಅಲ್ಲ ಅಂತ. ಸ್ವಾಮಿಗಳು ಏನಾದರೂ ಕಾಫಿ ಹೇಗಿರುತ್ತೆ ಅಂತ ಕೇಳಿದ್ರೆ ಕುಡಿದಿಲ್ಲಲ್ಲ ಸ್ವಾಮಿಗಳು, ಕಾಫಿ ಹೇಗಿದೆ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? ಸ್ವಲ್ಪ ಸಿಹಿಯಾಗಿರುತ್ತೆ ಸ್ವಾಮಿಗಳಂತ ಹೇಳಿದರೆ, ಸಕ್ಕರೆ ಹೇಗಂತ ಕೇಳಿದ್ರೆ ಅಲ್ಲ ಹೇಳ್ತೀರಿ, ಸ್ವಲ್ಪ ಒಗರಾಗಿರುತ್ತೆ ಅಂತ ಹೇಳಿದರೆ, ಉಪ್ಪಿನ ಹಾಗೆ ಅಂತ ಕೇಳಿದರೆ ಅಲ್ಲ ಅಂತ ಹೇಳ್ತೀರಿ, ಕಷಾಯದ ಹಾಗೆ ಅಂತ ಕೇಳಿದರೆ ಅಲ್ಲ ಅಂತ ಹೇಳ್ತೀರಿ. ಇನ್ನೂ ನಾನು ಕಿರಿಕಿರಿ ಮಾಡಿದರೆ ಸ್ವಾಮಿಗಳ ಗುಟ್ಟಲ್ಲಿ ಕುಡಿದು ಬನ್ನಿ, ನಿಮಗೆ ಬಾಯಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತೀರಿ ಹೊರತು, ನಿಮಗೆ ಶಬ್ದದಿಂದ ನನಗೆ ಒಂದು ವಸ್ತುವನ್ನು ಪರಿಚಯ ಮಾಡಿಸಿಕೊಳ್ಳಿಕ್ಕೆ ನಿಮಗೆ ಯಾವತ್ತಾದರೂ ಸಾಧ್ಯ ಇದೆಯಾ? ಇಲ್ಲ. ಯಾವ ವಸ್ತು ಯಾವತ್ತೂ ಒಬ್ಬ ಮನುಷ್ಯನಿಗೆ ಪರಿಚಯ ಇಲ್ಲವೋ ಅದನ್ನು ನೀವು ಶಬ್ದದಿಂದ ಪರಿಚಯ ಮಾಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಹಸು ನಿಮಗೆ ಪರಿಚಯ ಇದೆ, ಹಸುವನ್ನು ಕರ್ಕೊಂಡು ಬಂದು ನಿಂದು ನೋಡಿ ಹಸು ಅಂತ ನಾನು ಹೇಳ್ಬೋದು. ಒಂದು ಪುಸ್ತಕದ ಪರಿಚಯ ಇದೆ, ಪುಸ್ತಕ ಅಂದರೆ ಇದು ಅಂತ ನಾನು ಹೇಳ್ಬೋದು. ಶಬ್ದದಿಂದಲೇ ನಿಮಗೆ ಪರಿಚಯ ಮಾಡಿಸಿಕೊಡ್ಬೋದು ಯಾವುದನ್ನು ಅಂತ ಕೇಳಿದರೆ, ಯಾವ ವಸ್ತು ನಿಮಗೆ ಶಬ್ದದಿಂದಲೇ ಮೊದಲೇ ಪರಿಚಯ ಇತ್ತು ಅದನ್ನು ಮಾತ್ರ ಹೊರತು, ಯಾವತ್ತೂ ಪರಿಚಿತವಾಗಿರತಕ್ಕಂಥ ಒಂದು ಪದಾರ್ಥವನ್ನು ನೀವು ಶಬ್ದದಿಂದ ಪರಿಚಯ ಮಾಡಿಸಿಕೊಡ್ತೀರಿ ಅಂತ ಹೇಳಿದರೆ ಶಬ್ದ ಸೋಲುತ್ತೆ. ಭಗವಂತನು ಕೂಡ ಶಬ್ದದಿಂದ ಪರಿಚಯ ಮಾಡಿಸಿಕೊಳ್ಳಿಕ್ಕೆ ಆಗದೇ ಇರುವಂತಹ ವಸ್ತು, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಭಗವಂತನು ಹೇಳ್ತಾ 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 ಶಬ್ದವೇ ಸೋಲುತ್ತ ಹೊರತು ಭಗವಂತನನ್ನು ಪರಿಚಯ ಮಾಡಿಸಿಕೊಡ್ಲಿಕ್ಕೆ ಆಗುವುದಿಲ್ಲ ಎಂಬ ಕಾರಣಕ್ಕೆ ಈ ಪ್ರಪಂಚದಲ್ಲಿ ಯಾವತ್ತೂ ಕೂಡ ಪರಿಚಯ ಇಲ್ಲದಿರತಕ್ಕಂಥ ಒಂದು ಭಗವಂತನನ್ನು ಶಬ್ದರಿಂದ ಪರಿಚಯ ಮಾಡಿಸಿಕೊಡ್ಲಿಕ್ಕೆ ನಿಮಗೆ ಆಗುವುದಿಲ್ಲ. ಆದ್ದರಿಂದ ಪ್ರತ್ಯಕ್ಷಾದಿ ಪಂಚೇಂದ್ರಿಯಗಳಿಗೆ ಗೋಚರವಾಗದೇ ಇರತಕ್ಕಂತಹ, ಅನುಮಾನಕ್ಕೂ ಗೋಚರವಾಗದೇ ಇರತಕ್ಕಂತಹ, ಉಪಮಾನ ಪ್ರಮಾಣದಿಂದಲೂ ಕಾಣದೇ ಇರತಕ್ಕಂತಹ, ಆಗಮ ಅಥವಾ ಶಬ್ದದಿಂದಲೂ ಪರಿಚಯ ಮಾಡಿಸಿಕೊಳ್ಳಲಿಕ್ಕೆ ಆಗದೇ ಇರತಕ್ಕಂತಹ ಒಂದು ವಸ್ತುವನ್ನು ನಾವು ಇದೆ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳುವಂತಹದ್ದು ನಾಸ್ತಿಕರ ಪ್ರಶ್ನೆ ಆಸ್ತಿಕರ ಮುಂದೆ. ಅಥಾತು ಬ್ರಹ್ಮಜಿಜ್ಞಾಸ ಅಂತ ನೀವು ಹೇಳಿದಿರಿ. ಒಬ್ಬ ಮನುಷ್ಯ ಉತ್ಕೃಷ್ಟವಾದ ಸರ್ವೋತ್ಕೃಷ್ಟವಾದ ಒಂದು ಸ್ಥಾನವನ್ನು ಮುಕ್ತಿಸ್ಥಾನವನ್ನು ಪಡೆಯಬೇಕಾದರೆ ಪರಬ್ರಹ್ಮನ ಬಗ್ಗೆ ಪರಮಾತ್ಮನ ಬಗ್ಗೆ ಅತಿಶಯವಾದ ಒಂದು ಸರ್ವೋತ್ಕೃಷ್ಟವಾದ ಶಕ್ತಿಯ ಬಗ್ಗೆ ಚಿಂತನೆ ಮಾಡ್ರಿ ಅಂತ ನೀವು ಹೇಳ್ತಾ ಇದ್ದೀರಿ. ಅಂತಹ ಒಂದು ಶಕ್ತಿ ಇದೆ ಅಂತ ಹೇಳೋದಕ್ಕೆ ಯಾವುದೇ ಆಧಾರ ಇಲ್ಲ, ಯಾವುದೇ ಪ್ರಮಾಣದ ಮೂಲಕ ಒಂದು ಶಕ್ತಿಯನ್ನು ನಾವು ಒಪ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ ಮೇಲೆ ಅಂತಹ ಒಂದು ಶಕ್ತಿ ಇದೆ ಅಂತ ಅಂದುಕೊಂಡು ಅದರ ಬಗ್ಗೆ ಜಿಜ್ಞಾಸೆ ಮಾಡುವುದು ಹೇಗೆ ಅಂತ ಹೇಳುವಂಥದ್ದು ಬಹಳ ದೊಡ್ಡ ಆಕ್ಷೇಪ. ಭಗವಂತನ ಅಸ್ತಿತ್ವವನ್ನು ಒಪ್ಪದೇ ಇರುವಂತಹ ಮಂದಿಯದ್ದು, ಭಗವಂತನ ಒಪ್ಪತಕ್ಕಂತಹ ಮಂದಿಯೇ ಮುಂದೆ ಪ್ರಪಂಚದಲ್ಲಿ ವೇದಾದಿಗಳ ಮೂಲಕ ಭಗವದ್ ಅಸ್ತಿತ್ವವನ್ನು ಒಪ್ಪತಕ್ಕಂತಹ ಒಂದು ಆಸ್ತಿಕ್ಯದ ವಿಭಾಗ. ವೇದಾದಿಗಳನ್ನು ಒಪ್ಪದೇನೆ ಭಗವಂತನ ಅಸ್ತಿತ್ವವನ್ನು ಒಪ್ಪದೇ ಇರತಕ್ಕಂತಹ ನಾಸ್ತಿಕರ ವಿಭಾಗದ ಮಧ್ಯೆ ಭಗವಂತನ ಅಸ್ತಿತ್ವವನ್ನು ಒಪ್ಪಿಕೊಳ್ಬೇಕಾದ ಪ್ರಮಾಣ ಇಲ್ಲದೆ ಇರುವುದರಿಂದ ಭಗವಂತನ ಅಸ್ತಿತ್ವ ಇಲ್ಲ ಎಂಬ ಒಂದು ಆಕ್ಷೇಪಕ್ಕೆ ಇವತ್ತು ಏನು ಯಜ್ಞೇಶಾಚಾರ್ಯರು ಮಂಗಲ ಶ್ಲೋಕವನ್ನು ಹೇಳಿದ್ದಾರೋ ಅದು ಉತ್ತರವಾಗುತ್ತೆ. ಅಂತಹ ಜನ್ಮಾದ್ಯಸ್ಯ ಯತೋನ್ವಯಾತ್ ಎಂಬ ಭಾಗವತ ಮಂಗಲ ಶ್ಲೋಕವನ್ನು ನಾಳೆ ಅದಕ್ಕೆ ಅರ್ಥ ಹಚ್ಚುವುದರ ಮೂಲಕ ಈ ಭಾಗವತದ ಕಾರ್ಯಕ್ರಮವನ್ನು ನಾವು ನಾಳೆ ಮುಂದುವರೆಸೋಣ.